ಆಚರಣೆ ಮಾಡಬೇಕು ಅಂತ ಕೇಳಿದರೆ ಈ ನೆಲ್ಲೆಲ್ಲ ತಿಂದು ಬಂದ ಮನುಷ್ಯ ಎಷ್ಟು ಶುದ್ಧನಾಗಿರ್ತಾನೆ ಲೆಕ್ಕ ಹಾಕಿ ನೋಡೋಣ. ಅವ್ರ ಯೋಗ್ಯತೆ ಏನಾಗುತ್ತೆ ಈಗ? ಅದಕ್ಕೆ ಅದನ್ನು ಕಣ್ಣಿಗೆ ಪತಿವ್ರತೆ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ರು. ನಮ್ಗೆ ಅರ್ಥ ಆಗ್ತದಾಗ ನಮ್ಮ ಕಣ್ಣಿಗೆ ಯಾಕೆ ದೇವತೆಗಳು ಕಾಣೋದಿಲ್ಲ ಅಂತ ಉತ್ತರ ಇದೆ. ಬೇರೆ ಯುಗದಲ್ಲಿ ಯಜ್ಞಯಾಗ ಮಾಡಬೇಕಾದ್ರೆ ಇಂದ್ರಾಯ ಸ್ವಾಹ ಇಂದ್ರಾಯ ಸ್ವಾಹ ಅಂತ ಹವಿಸ್ಕೊಟ್ರೆ ದೇವರುಗಳು ಬರೋದು ಕಣ್ಣಿಗೆ ಕಾಣಿಸ್ತಿತ್ತಂತೆ. ಅವ್ರು ಬರೋದು ಕಣ್ಣಿಗೆ ಕಾಣಿಸ್ತಿತ್ತು, ಅವ್ರು ತಗೊಂಡು ಹೋಗೋದು ಕಣ್ಣಿಗೆ ಕಾಣಿಸ್ತಿತ್ತಂತೆ. ಈಗ ಕಣ್ಣಿಗೆ ಕಾಣಿಗೆ ಯಾಕೆ ಕಾಣಿಸೋದಿಲ್ಲ ಅಂದ್ರೆ ನಾವು ಶುದ್ಧರಾಗಿಲ್ಲ, ಅದರಿಂದ ಆ ದೇವತೆಗಳು ಬರ್ತಾರೆ ತಗೊಂಡು ಹೋಗ್ತಾರೆ, ನಮಗೆ ಕಣ್ಣಿಗೆ ಕಾಣದೇ ಇಲ್ಲ ಅವರು. ಇದು ಅರ್ಥವಾಗಿ ಬಿಟ್ರೆ ದೇವ್ರನ್ನ ಎಲ್ಲಿದ್ದಾನೆ ತೋರಿಸಿ ಅಂತ ಯಾರು ಕೇಳ್ತಾರಲ್ಲ, ನೀವು ಶುದ್ಧನಾಗಿ ಬಾ ಅವಾಗ ತೋರಿಸ್ತೀವಿ ಅಂತ ಹೇಳಬೇಕು. ಶುದ್ಧನಾದವನ ಕಣ್ಣಿಗೆ ದೇವರು ಕಾಣಿಸ್ತಾನೆ, ಇಲ್ಲದ ಹೋದ್ರೆ ದೇವರು ಕಾಣೋದಿಲ್ಲ. ಈ ಪತಿವ್ರತೆಯೇ ಕಾಣದೆ ಹೋದ ಮೇಲೆ ಜಗತ್ಪತಿಯಾದ ಪರಮಾತ್ಮ ಹೇಗೆ ಕಾಣ್ತಾನೆ? ಅದಕ್ಕೆ ಶುದ್ಧತೆಯನ್ನು ಉಳಿಸಿಕೊಳ್ಬೇಕು. ಅವನಿಗೆ ಅರ್ಥ ಆಯ್ತದ, ಹೌದು ರಾಜ ನಾನು ತಪ್ಪು ಮಾಡಿದೆ ನೋಡಿ, ಎಷ್ಟು ತಕ್ಷಣ ಅರ್ಥ ಆಯ್ತು ಅವನಿಗೆ. ಯಾಕೆ ತಪ್ಪು ಮಾಡಿದೆ? ಗಡಿಬಿಡಿಯಲ್ಲಿ ಮರೆತು ಬಿಟ್ಟೆ ಅಂತ ಹೇಳ್ತಾನೆ ಪಾಪ. ನೀವು ಸಿನಿಮಾಕ್ಕೂ ಗಡಿಬಿಡಿಯಲ್ಲೇ ಮರಿತಿರ್ತಾರೆ ಮನುಷ್ಯ ಪಾಪ. ಗುರುದಷ್ಟೇ ಕೊಟ್ಟ ಗಡಿಬಿಡಿ, ನಮ್ಮ ಗುರುಗಳು 3 ದಿವಸ ಅಂತ ಹೇಳಿದ್ರಲ್ಲ, ಗುರುವತ್ ಹೇಳಿದ್ದಾರಲ್ಲ, ಅವಸರ ಪಟ್ಟೆ, ನೀ ಹೇಳಿದ್ ಸರಿ ಅಂತ ಹೇಳ್ತಾನೆ. ಹೇಳಿದ್ದು ಸರಿ ಅಂತೇಳಿ ಆಚರಣೆ ಮಾಡಿ ಹೋಗ್ತಾನೆ ತಕ್ಷಣ. ತಕ್ಷಣ ಕಂಡುಬಿಡ್ತಾನು ನೋಡಿದ್ರೆ ಒಂದು ಆಚರಣೆ ಮೇಲೆ ಆಲ್ದಿ ಡಿಫರೆನ್ಸ್. ಮತ್ತೇನೋ ತಿಂದಿಲ್ಲ ಅವನು, ಈರುಳ್ಳಿ ಬೆಳ್ಳಿ ತಿಂದೋಗಿಲ್ಲ ಪಾಪ, ಗೋಮಯ ತಿಂದಿದ್ದಕ್ಕೆ ಇಷ್ಟು. ಇನ್ನು ಉಳಿದ ಆಚರಣೆ ಮಾಡಿದ್ರೆ ಕೂಡ ಹೋಗೋದಿಲ್ಲ. ಮತ್ತೆ ಜ್ಞಾಪಕ ಇಟ್ಕೊಂಡು ಈರುಳ್ಳಿ ತಿಂದ ಆಚರಣೆ ಮಾಡೋದು, ಬೆಳ್ಳುಳ್ಳಿ ತಿಂದ ಆಚರಣೆ ಮಾಡೋದು ಮಾಡಿ ಪ್ರಯೋಜನ ಇಲ್ಲ. ಒಳ್ಳೇದಕ್ಕೆ ಮಾತ್ರ ಆಚರಣೆ ಹೇಳಿದ್ದಾರೆ ಹೊರತು ಕೆಟ್ಟದ್ದು ನಿಷಿದ್ಧ. ಆಗ ನಮಗೆ ನಿಷಿದ್ಧ ಪದಾರ್ಥ ಯಾಕೆ ಬಿಡಬೇಕು ಅಂದ್ರೆ, ನಮಗೆ ದೇವರು ಕಾಣಬೇಕು ಅಂತ ಇದ್ರೆ ನಿಷಿದ್ಧ ಆಚರಣೆ ಬಿಟ್ಟುಬಿಡಿ. ನಮಗೆ ಧರ್ಮ ಕಾಣಬೇಕು ಅಂತಿದ್ರೆ ಶುದ್ಧವಾಗಿ ಬದುಕಿ. ನಮಗೆ ದೇವರು ಕಾಣಲೇಬೇಕೆಂದ್ರೆ ಮೋಕ್ಷ ಇಲ್ಲ. ಬಿಂಬರೂಪಿಯಾದ ಪರಮಾತ್ಮ ಕಾಣದೆ ಹೋದರೆ ಮೋಕ್ಷ ಯಾರಿಗೂ ಆಗೋದಿಲ್ಲ. ಅದರಿಂದಾಗಿ ದೇವರು ಕಾಣಬೇಕು ಅಂತ ಇದ್ರೆ ನಿರ್ಮಲವಾದ ಜೀವನವನ್ನು ಸಾಗಿಸಬೇಕು, ಶಾಸ್ತ್ರೋಕ್ತ ಕ್ರಮದಲ್ಲಿ ಬದುಕಬೇಕು. ಅವನು ಒಪ್ಪಿಕೊಂಡಂತ ಹೋಗಿ ನೋಡ್ತಾನೆ, ತಕ್ಷಣ ಕಂಡುಬಿಡ್ತಾಳೆ. ಅದು ಆಯಿತು, ಕಂಡ ತಕ್ಷಣ ಕೊಟ್ಲು. ಇದು ಇನ್ನೂ ಸ್ವಲ್ಪ ಕಥೆ ಇದೆ, ಪೂರ್ತಿ ಕಥೆ ಹೇಳೋದಕ್ಕೆ ಹೋಗ್ತಾ ಇಲ್ಲ. ಈ ಆಹಾರ ಸಂಬಂಧಪಟ್ಟಂತೆ ಮಾತ್ರ ಕಥೆ ಹೇಳುತ್ತಿರೋದಷ್ಟೇ. ಅವನು ಸಾತ್ವಿಕ ಆಹಾರ ತಿಂದರೂ ಕೂಡ ಆಚಮನ ಮಾಡದೆ ಹೋಗಿದ್ದಕ್ಕೆ ಆದ ಅನರ್ಥ ಇದೆ. ಹೋದ, ಅವಳು ಕೇಳಿದ ಅವಳನ್ನು, ಅವಳು ಹೇಳಿದ್ಲು, ನೋಡು ನಾನು ಯಾರಿಗೂ ಕೊಟ್ಟಿಲ್ಲ ಈವರೆಗೂ ಇದನ್ನು ಅಂತ ಹೇಳ್ತಾಳೆ. ತುಂಬ ಡಿಮ್ಯಾಂಡ್ ಇದೆ, ಇದಕ್ಕೆ ಭಾಳ ಜನ ಕೇಳ್ತಾ ಇದ್ದಾರೆ, ಅದನ್ನು ಇಷ್ಟಪಟ್ಟು ನಾನು ಮಾಡಿಸ್ಕೊಂಡಿದ್ದೇನೆ, ನಾನು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುದಕ್ಷಿಣೆ ಅಂತ ನೀನು ಕೇಳಿದ್ಮೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಗುರುದಕ್ಷಿಣೆ ಅಂತ ಒಳ್ಳೆ ಕಾರ್ಯ ಕೇಳಿದ ಮೇಲೆ ನಾನು ಇಲ್ಲದೆ ಹೋದರೂ ಪರವಾಗಿಲ್ಲ, ನಾನು ಕೊಡ್ತೇನೆ ತಗೋ. ಆದರೆ ಹುಷಾರು, ಇದನ್ನು ಸರಿಯಾಗಿ ಒಯ್ಯಬೇಕು. ಇದು ಹುಚ್ಚಾಪಟ್ಟಿ ಜನ ಕಣ್ಣಾಕಿದ್ದಾರೆ, ಇದರ ಮೇಲೆ ಕಿತ್ಕೊಂಡು ಹೋಗ್ತಾರೆ. ನಿನ್ನ ನೆಲದ ಮೇಲೆ ಮಾತ್ರ ಇಡಬಾರ್ದು ಇದನ್ನು, ಕೆಳಗಡೆ ಇಟ್ಟಿಯೋ ಇದು ಹೋಯ್ತು ಅಂತ ಅರ್ಥ ಅಂತ ಹೇಳ್ಕೊಂಡು ಹೇಳಿಕೊಟ್ಲಂತೆ ತಗೊಂಡು ಬರ್ತಾನೆ. ಈ ಇದ ರಾಜನ ಹತ್ರ ಬರ್ತಾನೆ, ಅವನು ಎಷ್ಟು ಸಿಸ್ಟಮೆಟಿಕ್ ಡೀಲ್ ಮಾಡ್ತಾನೆ. ಇಟ್ಕೊಂಡು ಮನೆಗೆ ಹೋಗಿಬಿಡೋದಿಲ್ಲ, ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ರಾಜನ ಹತ್ರ ಬಂದಂತೆ. ಪಾಪ ರಾಜ, ತುಂಬ ಉಪಕಾರ ಮಾಡಿದಿ, ನಿನ್ನ ಹೆಂಡತಿ ನೀನು ಹೇಳಿದ್ದಿ ಅವಳು ಕೊಟ್ಟುಬಿಟ್ಲು, ಇದರಿಂದ ನನ್ನ ವಿದ್ಯೆ ಸಾರ್ಥಕವಾಗುತ್ತೆ, ನನ್ನ ಗುರುದಕ್ಷಿಣೆ ಕೊಟ್ಟು ಬಿಡ್ತೇನೆ, ವಿದ್ಯೆ ಸಾರ್ಥಕವಾಗುತ್ತೆ, ನೀನು ತುಂಬ ಒಳ್ಳೇದಾಗಲಿ ಅಂತ ಹೇಳಿ ಬಂದಂತೆ. ಆಗ ರಾಜ ಸುಮ್ಮನೆ ಕಳಿಸಬಾರ್ದೆ, ನೋಡಯ್ಯ ಬ್ರಾಹ್ಮಣ ಒಳ್ಳೆ ಕಾಲಕ್ಕೆ ಬಂದಿದ್ದಿ, ಭಾರಿ ವಿದ್ಯಾವಂತ ಬೇರೆ, ಸ್ವಲ್ಪ ಇರು, ನಾನು ಶ್ರಾದ್ದ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಇದು ಅನೇಕರಿಗೆ ಗೊತ್ತಿಲ್ಲ, ಶ್ರಾದ್ದ ಅಂದರೆ ಗೊತ್ತಿಲ್ಲ ಪಾಪ. ಇಲ್ಲಿ ಇನ್ನು ಮಾಡೋದೇನು ಬಂತು? ಶ್ರಾದ್ದ ತಿಥಿ ದಿವಸ ಮಾಡಿ ಜನಕ್ಕೆ ಗೊತ್ತಿಲ್ಲ. ಶಾಸ್ತ್ರ ಹೇಳ್ತದೆ, ದೊಡ್ಡವರು ಜ್ಞಾನಿಗಳು ಏನಾದರೂ ಬಂದರೆ ತೀರ್ಥಯಾತ್ರೆಗೆ ಹೋಗಿರ್ತಾನೆ ನೋಡಿ, ತೀರ್ಥ ಶ್ರಾದ್ದ ಅಂತ ಮಾಡ್ತಾನೆ. ತಿಥಿಗೆ ತಿರಬೇಕಾಗಿಲ್ಲ, ಆದರೂ ಶ್ರಾದ್ದ ಮಾಡ್ತಾನೆ. ಭಾರಿ ದೊಡ್ಡವರು ಮನೆ ಬಂದು ಬಿಟ್ಟರೆ ಅವರ ಸನ್ನಿಧಾನದಲ್ಲಿ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿಬಿಟ್ಟು, ಅವರು ಜೀವಂತ ಇಲ್ಲದೆ ಹೋಗಿಬಿಟ್ರೆ ಅವರ ಸ್ಮರಣೆ ಮಾಡಿ ಕೊಟ್ಟರೆ ಒಳ್ಳೆ ಅವರಿಗೆ ಸಿದ್ಧಿ ಆಗುತ್ತೆ ಅಂತ ಶಾಸ್ತ್ರ. ಅದಕ್ಕೆ ನೀನು ಬಂದಿದ್ದಿ, ನಾನು ಸಾಧ್ಯ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟಿದ್ದೇನೆ, ಸ್ವಲ್ಪ ಇರು, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ. ಆಗ ಹೇಳಿದ, ನೋಡು ಹಾಗೆಲ್ಲ ಊಟ ಗಿಟ ಮಾಡೋದಿಲ್ಲ ಎಲ್ಲೂ ಕೂಡ, ನಾನು ಹಾಗೆ ಸಾಧ್ಯ ಇಲ್ಲ, ನಾನು ನಿಯಮ ಮಾಡಿದ್ದೇನೆ, ಬ್ರಹ್ಮಚಾರಿ ಬೇರೆ ಸಾಧ್ಯ ಇಲ್ಲ. ಆದರೆ ನೀನು ನನ್ನ ಗುರುದಷ್ಟೆ ಕೊಳ್ಳೆ ಸಹಾಯ ಮಾಡಿದವನು ಪಾಪ, ನಾನು ದೊಡ್ಡ ವ್ರತವನ್ನು ಪೂರ್ಣ ಮಾಡಲಿಕ್ಕೆ ಹೊರಟವನು, ನಿನ್ನ ಊಟ ಬೇಡ ಅಂತ ಹೇಳಿದ ಮನಸ್ಸು ಬರೋದಿಲ್ಲ, ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾನೆ. ನೋಡಿದ್ರೆ ಯಾವ ಥರ ಒಂದು ಇದಕ್ಕೆ ಒಲವು ಶುರುವಾಗುತ್ತೆ. ನನ್ನ ದೊಡ್ಡ ಕೆಲಸಕ್ಕೆ ಅನುಕೂಲ ಮಾಡಿಕೊಡ್ತೀಯಲ್ಲ, ನನ್ನ ವಿದ್ಯಾಪ್ರಾಪ್ತಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ, ಆದ್ದರಿಂದ ನೀನು ನಾನು ಊಟ ಮಾಡ್ತೇನೆ ಮನೆಯಲ್ಲಿ. ಆದರೆ ನನಗೆ ವೇಳೆ ಇಲ್ಲ, ತುಂಬ ಬೇಗ ಹೋಗಬೇಕು, ನಾನು ನಮ್ಮ ಗುರುಗಳು ಹೆಂಡತಿ ಕಾಯ್ತಾ ಇರ್ತಾರೆ, ತುಂಬ ಬೇಗ ಹೋಗಬೇಕು, ಆದ್ದರಿಂದ ಅದಕ್ಕೆ ಹೊಸ್ದಾಗಿ ಏನು ಮಾಡಲಿಕ್ಕೆ ಹೋಗಬೇಡ, ಏನಿದೆಯೋ ಅದನ್ನೇ ಬಡಿಸು ಅಂತ ಹೇಳ್ತಾರೆ. ಏನಿದೆಯೋ ಅದನ್ನು ಬಡಿಸಿ ಊಟ ಮಾಡ್ಕೊಂಡು ಹೋಗ್ತೇನೆ, ನನಗೆ ಕಾಯ್ಲಕ್ಕೆ ವೇಳೆ ಇಲ್ಲ, ಬೇರೆ ಹೊತ್ತಲ್ಲಿ ಅವ್ರು ಊಟ ಮಾಡೋದಿಲ್ಲ, ಅನಿವಾರ್ಯ ಇರೋ, ಆದ್ರಿಂದ ಕೊಟ್ಟುಬಿಡು, ಕಷ್ಟ ಊಟ ಮಾಡ್ಕೊಂಡು ಹೋಗಿಬಿಡ್ತೇನೆ, ಟೈಮ್ ಇಲ್ಲ ಅಂತ ಹೇಳಿದ. ತಕ್ಷಣ ಹೇಳಿದ, ಆಯ್ತು ಆಯ್ತು ಬನ್ನಿ ಅಂತ ಹೇಳಿದ, ಬಡಿಸೋರಿಗೆ ಹೇಳದೆ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟ. ಅವ್ನು ಊಟಕ್ಕೆ ಕೂತ್ಕೊಂಡ, ರಾಜ ಕೂತಿದ್ದಾನೆ, ಎದ್ದು ಬಂದ ಊಟಕ್ಕೆ ಕೂತು, ಬ್ರಾಹ್ಮಣ ಉದಂಕ, ಏನಯ್ಯ ರಾಜ ಏನು ತಿಳ್ಕೊಬಿಟ್ಟೆ ನನ್ನ ಅಂತ ಕೇಳ್ತಾನೆ. ನಾನು ಏನಂತ ತಿಳ್ಕೊಂಬಿಟ್ಟೆ ಅಂತ ಕೇಳಿದ. ಅವನಿಗೆ ಆಶ್ಚರ್ಯ ಆಯಿತು, ಯಾಕೆ ಅಂತ ಕೇಳಿದ. ನಾನೇನೋ ಪರವಾಗಿಲ್ಲ ಬೇಗ ಊಟ ಮಾಡು, ಹೊತ್ತಾಗುತ್ತೆ ಊಟ ಮಾಡ್ಕೊಂಡು ಹೋಗ್ತೇನೆ ಅಂತ ಕೇಳಿದರೆ ನನಗೆ ಮೈಲಿಗೆ ಅನ್ನ ಹಾಕ್ತೀಯ ಅಂತ ಕೇಳಿದ. ಮೈಲಿಗೆ ಅನ್ನ ಹಾಕ್ತೀಯ ಅಂತ ಕೇಳಿದ. ರಾಜನಿಗೆ ಆಶ್ಚರ್ಯವಾಯಿತು, ನಮ್ಮಲ್ಲಿ ಮೈಲಿಗೆ ಅನ್ನ ಅಂತಾನೆ ಇಲ್ಲ ಅಂತ ಹೇಳಿದ. ಪಾಪ ನಮ್ಮಲ್ಲಿ ಮಡಿಯವರಿಗೆ ಪ್ರತ್ಯೇಕ, ಅದು ಪ್ರತ್ಯೇಕ, ರತ್ತಡಿಗೆ ಅರತ್ತಡಿಗೆ ಅಲ್ಲ, ಅವೆಲ್ಲ ಕ್ಲಾಸಿಫಿಕೇಟ್ ನಮ್ಮಲ್ಲಿ ಇಲ್ಲ, ಎಲ್ಲ ಶುದ್ಧವಾಗಿ ಇರೋದು, ಅದು ಹೇಗಾಯಿತು ಅಂತ ಕೇಳಿದ. ಇಲ್ಲ ಇಲ್ಲ, ನಾನು ತಪ್ಪು ಮಾಡಿದ್ದೆ, ನೀನೀಗ ನಾನು ರಥ ಕೆಡಿಸಿ ಬಿಟ್ಟಿದ್ದೆ, ಮೈಲಿಗೆಯನ್ನು ಹಾಕಿದ್ದೆ, ಆದ್ರಿಂದ ನಿನಗೆ ಕಣ್ಣು ಹೋಗಲಿ ಅಂತ ಶಾಪ ಕೊಟ್ಬಿಡ್ತ, ಇಮ್ಮಿಡಿಯೇಟ್ ಆಗಿ ಶಾಪ, ನಿನ್ನ ಎರಡೂ ಕಣ್ಣು ಹೋಗಲಿ ಅಂತ ಹೇಳಿಬಿಟ್ಟ. ಆಗ ಅವನಿಗೆ ಭಾರಿ ಸಿಟ್ಟು ಬಂತ ರಾಜನಿಗೆ. ಅವನೇತಾನೆ, ಅಲ್ಲಯ್ಯ ಗುರುದಕ್ಷಿಣೆ ಕೊಡೋಕ್ಕಂತ ಬಂದು ನಾನಾ ಈಗ ಕೊಟ್ಟು ನನ್ನ ಕಂಡೇ ಕಳೆದು ಬಿಟ್ಟೆ ಈ ಮಧ್ಯೆ, ನೀನೀಗ ನಾ ಏನಂತ ಮಾಡಿದ್ದೇನೆ, ಈ ರೀತಿ ಮಾಡಿದ್ದೀಯಲ್ಲ, ನಾನು ನಿನ್ನ ಶಾಪ ಕೊಡ್ತೇನೆ, ನಿನ್ನ ಮಕ್ಕಳಾಗೋದೇ ಬೇಡ ಅಂತ ಶಾಪ ಕೊಟ್ಬಿಟ್ಟ. ಇವನಿಗೆ ಅವನ ಶಾಪ, ಅವನಿಗೆ ಇವನ ಶಾಪ, ದೊಡ್ಡ ಹೊಡೆದಾಟ, ಊಟದ ಗಲಾಟೆ ಶುರುವಾಯ್ತು ಇವತ್ತು. ಊಟದಿಂದ ಬಂದ ಗಲಾಟೆ, ಅದಕ್ಕೆ ಶಾಸ್ತ್ರ ಹೇಳುತ್ತದೆ ಇದೊಂದು ಊಟಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಪರಪಾಪೋ ಗೃಹಸ್ಥಸ್ಯ ಕ್ಷತ್ರಿಯಸ್ಯ ವಿಶೇಷತಃ ನಯೋಗ್ಯ ಇತಿ ಸೂರಸ್ಯ ವೇಷಂ ಬಭ್ರೆ ಋಕೋದರ. ಈ ಮಾತು ಹೇಳಿದ ತಕ್ಷಣ ಆ ಹೇಳ್ತಾನೆ, ನೋಡು ರಾಜ, ನಾನು ನಿನ್ನ ಶಾಪ ಕೊಟ್ಟೆ, ನಾನು ತಪ್ಪು ಶಾಪ ಕೊಟ್ಟಿಲ್ಲ, ಸರಿಯಾಗಿ ಕೊಟ್ಟಿದ್ದೇನೆ ಗೊತ್ತಾ ಅಂತ ಹೇಳಿದ್ದೆ, ಸರಿಯಾಗಿ ಶಾಪ ಕೊಟ್ಟಿದ್ದೇನೆ, ಏನು ಮೈಲಿಗೆ ಗೊತ್ತೇನೋ ನೋಡು ಬಾ ಅಂತ ಹೇಳಿದ್ದೆ. ನೋಡ್ತಾನೆ ಅದರ ಕೂದಲು, ಒಂದು ಕೂದಲು ಬಂದಿರುತ್ತೆ, ಕೂದಲು ಭಾರಿ ಮೈಲಿಗೆ ಅಂತ ಶಾಸ್ತ್ರ ಇದೆ. ಅರ್ಥ ಮಾಡಿಕೊಂಡ್ರೆ ನಾನು ಸುಮ್ಮನೆ ಹೇಳಿದೆ ಅಂತ ತಿಳ್ಕೊಂಡ್ಬಿಟ್ಟೆ ನನ್ನನ್ನು ಈ ರೀತಿ ಬಡಿಸಿದ್ದಕ್ಕೆ ನಿನಗೆ ಅವಮಾನವಾಗಿದೆ. ಈಗ ಯೋಚನೆ ಮಾಡಿದರೆ ಎಷ್ಟು ಪಾವಿತ್ರ್ಯವನ್ನು ಯೋಚನೆ ಮಾಡ್ತಾರೆ. ಕೂದಲು ಎಂಬುದು ಏನು ಗೊತ್ತೇನು, ದೇಹದಿಂದ ಹೊರಗೆ ಹೋಗಿರೋ ಪದಾರ್ಥ, ಯಾವುದು ವಿಸರ್ಜಿತವಾಗುತ್ತೋ ಅದು ಮೈಲಿಗೆ, ವಿಸರ್ಜಿತವಾದ ಮೈಲಿಗೆ ಅದನ್ನು ತಿನ್ನೋದ ನಾವೀಗ. ಶಾಸ್ತ್ರ ಹೇಳುತ್ತದೆ ಕೂದಲು ಉಗುರು ಮೊದಲಾದ ಊಟದಲ್ಲಿ ಬಂದರೆ ಇಮ್ಮಿಡಿಯೇಟ್ಲಿ ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಇಮ್ಮಿಡಿಯೇಟ್ಲಿ ಊಟ ಸ್ಟಾಪ್ ಮಾಡಿಬಿಡ್ಬೇಕು, ಅಲ್ಲಿಗೆ ಪ್ರಾಯಶ್ಚಿತ್ತ ಮಾಡಿ, ಒಂದಿವಸ ಉಪವಾಸ ಇದ್ದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇವತ್ತು ಅನ್ನೆಲ್ಲ ಪಾಲನೆ ಮಾಡ್ಕೊಂಡು ಉಪವಾಸ ಇರೋದೇ ಆಗ್ತದೆ, ಅವ್ರ ನಿತ್ಯ ಏಕಾದಶಿ ಆಗ್ತದೆ ಹೊರತು ಬೇರೆ ಎಲ್ಲ ಇವ್ರು ಸಿಗೋದೇ ಅಂಥ ಕೆಲಸಗಳು ಸಾಮಾನ್ಯವಾಗಿ. ಬರೀ ಊಟ ಕಾಲಕ್ಕಲ್ಲ, ನೀವು ಪಾಯ ತೊಡಸ್ತಿರ್ತೀರಿ, ಭೂಮಿ ಅಗಿಸ್ತಿರ್ತೀರಿ, ಫೌಂಡೇಶನ್ ಹಾಕ್ತಕ್ಕೆ ಅಂತ ಹೇಳಿ, ಅಲ್ಲೇನಾದರೂ ಕೂದಲುಗಳು ಕಂಡ್ರೆ, ಕೂದಲು ಮುದ್ದೆ ಕಂಡ್ರೆ ಸ್ಟಾಪ್ ಇಟ್ಟು ಅಂತ ಹೇಳ್ತಾರೆ. ಮನೆ ಕಟ್ಟಲಕ್ಕೆ ಹೋಗಬೇಡಿ, ನಿಲ್ಲಿಸಿಬಿಡಿ. ಬಹುಶಃ ಗಂಗೋಲು ಮನೆ ಕಟ್ಟಿಸಾಗ ಇಲ್ಲ, ಗ್ಯಾರಂಟಿ ಸಿಕ್ಕೇ ಸಿಗುತ್ತಂತವಾದ್ದರಿಂದ ಬೇಕಾದ ಸಿಗುತ್ತಾದ್ರೆ ಸ್ಟಾಪ್ ಮಾಡಿ. ಯಾಕೆಂದರೆ ಆ ಕೂದಲು ಉಗುರು ಅಸ್ಥಿಗಳು ಸಿಕ್ಕರೆ ಒಂದು ಕಾಲಕ್ಕೆ ಅದು ಶ್ಮಶಾನ ಆಗಿತ್ತು ಅಂತ ಅರ್ಥ ಅಂತ ಅರ್ಥ. ಒಂದು ಕಾಲಕ್ಕೆ ಶ್ಮಶಾನವಾಗಿತ್ತು ಅಂತ ಅರ್ಥ. ಅಲ್ಲಿ ಮನೆ ಕಟ್ಟಿಸಿರಿ, ಏನು ಬದುಕ್ತಾನೆ ಮತ್ತೆ, ಅದು ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಇವೆಲ್ಲ ಶಾಸ್ತ್ರದ ನಿಯಮಗಳಿವೆಲ್ಲ ಕೂಡ. ಇವತ್ತು ಸೀಟ್ ಅಲ ಸೈಟ್ ಅಲಾಗತ್ತ ಅಲಾಟ್ ಆಗೋದೇ ಕಷ್ಟ. ಇವರು ಕೂದಲು ಸಿಗುತ್ತೋ ಉಗುರು ಸಿಗುತ್ತೋ ಕೂತ್ಕೊಂಡ್ಬಿಟ್ರೆ ಗೋವಿಂದ, ಇರೋ ಬರೇನು ಬಿಟ್ಟು ಹೋಗ್ಬೇಕಾಗತ್ತಷ್ಟೇ. ಅದು ಶಾಸ್ತ್ರ ಹೇಳ್ತದೆ ಅಲ್ಲಿ ಹಾಗೆ ಮಾಡಬೇಡಿ, ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕಟ್ಟಿಸಿ ಅಂತ ಹೇಳಿದ್ದಾರೆ. ಪೂರ್ತಿ ಬಿಟ್ಟು ಹೋಗಬೇಕಾಗಿಲ್ಲ, ಆ ಶುದ್ಧ ಮಾಡಿಬಿಡಿ. ಶುದ್ಧ ಮಾಡಲಿಕ್ಕೆ ಏನು ಮಾಡಬೇಕು, ಆಮೇಲೆ ಒಂದೂವರೆ ಅಡಿ ಆಳಷ್ಟು ತೋಡಿಸ್ಬೇಕಂತ, ಒಂದೂವರೆ ಆಳು, ಆಲ್ಮೋಸ್ಟ್ 10 ಫೀಟ್, 9 to 10 ಫೀಟ್ ತೋಡಿಸ್ಬೇಕು, ಆ ಮಣ್ಣು ತೆಗೆದು ಬಿಡಬೇಕು, ಆಮೇಲೆ ಮಾಡಿ ಸರಿ ಹೋಗ್ತದೆ. ಇಲ್ಲದವರೆ ಬಿಟ್ಟುಬಿಡಿ ಎರಡರಲ್ಲೂ. ಇದೆಲ್ಲ ನಿಯಮಗಳಿವು. ಅದು ಕಟ್ಟಿಸೋ ಸೈಟ್ಗೆ ಎಷ್ಟು ನಿಯಮ ಹೇಳಿದ ಮೇಲೆ ಊಟ ಮಾಡೋದಕ್ಕೆ ಎಷ್ಟು ನಿಯಮ ಇರಬೇಕು. ಅದಕ್ಕೆ ನಾನು ಶಾಪ ಕೊಟ್ಟೆ ಅಂತ ಹೇಳಿದ ತಕ್ಷಣ ರಾಜ ಯೋಚನೆ ಮಾಡಿದ, ಆಹಾರ ಶುದ್ಧಿಗೆ ನಿಯಮ ಇದು, ಅದಕ್ಕೆ ಯಾವ ದೋಷ ಇರಬಾರದು ಅಂತ ಹೇಳಿದ್ರಲ್ಲ, ದೋಷ ಇದ್ದಕ್ಕೆ ಏನಾಯ್ತು, ಕಣ್ಣು ಹೋಯ್ತು ಅವನಿಗೆ. ತಾನು ತಿಂದಿದ್ದಕ್ಕಲ್ಲ, ತಿನಿಸಿದ್ದಕ್ಕೆ, ಅದು ಗೊತ್ತಿದ್ದಲ್ಲ, ಗೊತ್ತಿಲ್ಲದೆ ಅಡಿಗೆವನ್ನು ಕರೆದು ಬೈತಾನೆ, ಹೀಗೆಲ್ಲ ಮಾಡಿ ಬೈತಾನಂತೆ, ಒಪ್ಕೋತಾನೆ ಸ್ವಾಮಿ ತಪ್ಪಾಯ್ತಾನಂತೆ, ದಯವಿಟ್ಟು ಕ್ಷಮಿಸಿಬಿಡಿ. ನಿಮಗೆ ನಾನು ಗುರುದಕ್ಷಿಣೆ ಕೊಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇನಲ್ಲ ಒಂದು ಕಾರಣ, ಮತ್ತು ನಾನು ತಿಳಿದು ಮಾಡಿದ್ದಲ್ಲ, ತಿಳಿದೇ ಮಾಡಿದ ತಪ್ಪು, ನೀವು ದೊಡ್ಡ ಕರುಣಾಳುಗಳು ಕ್ಷಮಿಸಿ ಅಂದರೆ ಆ ಮಾತಾಡೋ ಕ್ಷಮಿಸ್ತೇನೆ, ಪರವಾಗಿಲ್ಲ ಯೋಚನೆ ಬರಲಿ, ನೀವು ಆ ಶಾಪ ವಾಪಸ್ ತೊಗೊಂಬಿಡಿ ಅಂತ ಹೇಳ್ತಾನೆ. ಪಾಪ ಕಣ್ಣು ಹೋಗಲಿ ಅಂತ ಹೇಳಿದ್ರಲ್ಲ ಶಾಪ, ಹೌದು ಕಣ್ಣು ವಾ, ನೀವು ಒಪ್ಕೊಂಡ್ಬಿಟ್ಟಿ ತಾನೆ, ಪರವಾಗಿಲ್ಲ ಕಣ್ಣು ಮತ್ತೆ ಬರಲಿ ಅಂತ ಅನುಗ್ರಹ ಮಾಡಿಬಿಟ್ಟ. ಇದು ಶಾಪದ ದೊಡ್ಡ ಪ್ರಯೋಜನ. ಆ ಕಾಲಕ್ಕೆ ನಡೆದ ಆಹಾರ ಶುದ್ಧಿಗೋಸ್ಕರ ಮಹಾಭಾರತದ ಕಥೆ ಇದು, ಎಲ್ಲೋ ಪುರಾಣದ ಕಥೆ ಅಲ್ಲ, ಎಲ್ಲ ಪುರಾಣದ ಕಥೆನೂ ಮಾನ್ಯನೇ, ಮಹಾಭಾರತದ್ದು ಭಾರಿ ಮಾನ್ಯ. ಮಹಾಭಾರತ ಆರಂಭದಲ್ಲೇ ಬರತಕ್ಕಂಥ ಕಥೆ ಇದು. ಒಂದು ತಕ್ಷಣ ಏನು ಮಾಡಿದನಂತವನು, ಇನ್ನೊಂದು ಚೂರು ಬಾಕಿ ಇದೆ ಅದರೊಳಗೆ, ಆಗೊಂದು ಹೇಳ್ತಾರೆ, ಸ್ವಾಮಿ ನನ್ನ ಶಾಪ ತೊಗೊಂಡಿರಲ್ಲ, ಅವ್ರು ತೊಗೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಅವರಂದ್ರಂತೆ, ರಾಜ ನನ್ನ ಶಾಪ ಕೊಟ್ಟಿದ್ದೀಯಲ್ಲ ಮಕ್ಕಳಾಗಬಾರ್ದು ಅಂತ ಹೇಳಿಬಿಟ್ಟು, ಆ ಶಾಪ ವಾಪಸ್ ತಗೋ ಅಂತ ಹೇಳ್ತಾರೆ. ನೀನು ವಾಪಸ್ ತಗೋ ಈಗ ಅಂತ ಕೇಳಿದರೆ ರಾಜ ಹೇಳ್ತಾರೆ, ಸ್ವಾಮಿ ನೀವು ದೊಡ್ಡ ಜ್ಞಾನಿಗಳು, ಭಾರಿ ಸಿದ್ಧ ಪುರುಷರು, ನೀವು ಶಾಪ ಕೊಡ್ಲಕ್ಕೂ ಬಂತು ತಗೊಳ್ಳೋಕ್ಕೂ ಬಂತು, ನನಗೆ ಕೊಡ್ಲಿಕ್ಕೆ ಕಷ್ಟ ಬರುತ್ತೆ, ತಗೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು. ಅದು ಎಂತೆಂಥ ಕಥೆಗಳಿವೆಲ್ಲ ಕೂಡ, ವೆಹಿಕಲ್ ಮುಂದಕ್ಕೆ ಹೋಗ್ಲಿಕ್ಕೆ ಬರುತ್ತೆ, ಹಿಂದಕ್ಕೆ ಹೋಗ್ಲಿಕ್ಕೆ ಬರಲ್ಲ, ಅದ್ರ ಗತಿ ಏನಾಗ ಆರಿಯ ಡ್ರೈವರ್ ಅಂತ ಕೇಳ್ತಾರಲ್ಲ, ಹಾಗೆ ಸ್ಟಾರ್ಟ್ ವೆಹಿಕಲ್ ಸ್ಟಾರ್ಟ್ ಮಾಡಿಬಿಟ್ಟ, ಸ್ಟಾಪ್ ಅಂದರು ಸಾರ್ ಸ್ಟಾಪ್ ಮಾಡಲಿಕ್ಕೆ ಬರೋದಿಲ್ಲ ನನಗೆ ಅಂತ ಹೇಳಿದರೆ ಅವನು ಯಾವ ಮೂಲೆಯ ಡ್ರೈವರ್ ಆಗ್ತಾನೆ. ಅದಕ್ಕೆ ರಾಯರ ಸ್ತೋತ್ರದಲ್ಲಿ ಕೇಳ್ತೇವೆ ನೋಡಿ, ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ನವಿದ್ಯತೆ, ಶಾಪ ಕೊಡ್ಲಕ್ಕೆ ಬಂದರೆ ಸಾಲದು, ಅದನ್ನು ಔಷಧಿ ಕೊಡ್ಲಕ್ಕೂ ಬರಬೇಕು, ಅದನ್ನು ಅನುಗ್ರಹ ಮಾಡಲಿಕ್ಕೂ ಬರಬೇಕು. ಈ ಸಿದ್ಧಿ ಪೂರ್ಣ ಸಿದ್ಧಿ ಅಂತ ಕರೀತಾರೆ. ನನಗೆ ಗೊತ್ತಿಲ್ಲ, ಅದು ಕ್ಷಮಿಸಬೇಕು ಅಂದಾಗ ಮುನಿ ನೋಡ್ತಾ, ಅಯ್ಯ ಶಾಪ ಕೊಡ್ಲಕ್ಕೆ ಬರುತ್ತೆ, ನಿಂಗೆ ತೊಗೊಳಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟಿಯಲ್ಲ, ಇಂಥ ಶಾಪ ಕೊಟ್ಟುಬಿಟ್ಟಿಯಲ್ಲಯ್ಯ, ನನ್ನ ಗತಿ ಏನಾಗಬೇಕು ಅಂತ ಯೋಚನೆ ಮಾಡಿ ಕೊನೆ ಹೇಳ್ತಾನೆ. ಪರವಾಗಿಲ್ಲ ಬಿಡು, ಪರವಾಗಿಲ್ಲ ಬಿಡು, ನನಗೆ ಶಾಪ ಬರದೇ ಇಲ್ಲ ಅಂತ ಹೇಳಿಬಿಟ್ಟ. ನನಗೆ ಶಾಪ ಬರದೇ ಇಲ್ಲ ಅಂತ ಹೇಳಿದ. ಯಾತಕ್ಕೆ ಅಂತ ಕೇಳಿದ. ನೀನು ನನ್ನ ಶಾಪ ಯಾತಕ್ಕೆ ಕೊಟ್ಟಿ? ನಾನು ನಿನಗೆ ಮೈಲಿಗೆ ಅನ್ನ ಹಾಕಿದೆ ಅಂತ ಸುಮ್ಮನೆ ಬೈದೆ ಅಂತ ತಿಳ್ಕೊಂಡು ಶಾಪ ಕೊಟ್ಟಿ, ಹೌದಾ? ನಾನು ಸರಿಯಾಗಿ ಶಾಪ ಕೊಟ್ಟೆ, ನೀನು ಕೋಪದಿಂದ ಶಾಪ ಕೊಟ್ಟಿ. ನಾನು ಸರಿಯಾಗಿ ಶಾಪ ಕೊಟ್ಟಿದ್ದೀನಿ ಗೊತ್ತಾಯ್ತಲ್ಲ, ನಾನು ತಪ್ಪಾಗಿ ನಾನು ಶಾಪ ಕೊಟ್ಟಿದ್ರೆ ನಿನ್ನ ಪ್ರತಿ ಶಾಪ ವರ್ಕ್ ಮಾಡ್ತಿತ್ತು, ನಾನು ಸರಿಯಾಗಿ ಶಾಪ ಕೊಟ್ಟಿದ್ರೆ ಅರ್ಥ ಆಯ್ತಲ್ಲ ನಿನಗೀಗ, ನಿನ್ನ ಶಾಪನೇ ಇನ್ವಾಲಿಡ್ ಆದ್ರಿಂದ ನೋ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು. ಕೊನೆ ಇವತ್ತು ನೋಟಿಸ್ ಕಳಿಸ್ತಿರ್ತಾರೆ ಮನೆಗೆ, ಲೈಟ್ ಬಿಲ್ ಕೊಡಬೇಕಾದ್ರೆ ಇಷ್ಟು ಬೆಂಡಿಂಗ್ ಇದೆ, ಇದು ಕೊಡದೆ ಹೋದರೆ ಕಟ್ ಮಾಡ್ತೇವೆ, ಇದು ಕೊಟ್ಟು ಬಿಟ್ಟು ಕೆಳ ನೋಟ್ ಬರೀತಾರೆ, ಪ್ಲೀಸ್ ಇಗ್ನೋರ್ ದಿಸ್ ನೋಟಿಸ್ ಇಫ್ ಯು ಆಲ್ರೆಡಿ ಪೇಯ್ಡ್ ದಿ ಡ್ಯೂಸ್ ಅಂತ ಕೇಳಿರ್ತಾರೆ. ನೀವು ಡ್ಯೂಸ್ ಕೊಟ್ಟಿದ್ರೆ ಈ ನೋಟಿಸ್ ಇಗ್ನೋರ್ ಮಾಡಿಬಿಡಿ ಅಂತ ಕೊಟ್ಟಿರ್ತಾರೆ. ಅದೇ ಆಗಿದ್ದೀಗ ನಾನು ಸರಿಯಾಗಿ ಕಾರಣ ಕೊಟ್ಟಿದ್ದೆ, ಆದ್ರಿಂದ ನೀವು ಶಾಪ ತಟ್ಟೋದಿಲ್ಲ ನನಗೆ, ಹೋಗ್ಲಿ ಬಿಡ ಅಂತ ಹೊರಟುಬಿಟ್ಟಂತೆ. ಆಹಾರದಿಂದ ಎಂತೆಂಥ ಪ್ರಸಂಗವಾಯಿತು. ಇಲ್ಲಿ ನೋಡಿದರೆ ಕಣ್ಣು ಕಳ್ಕೊಳ್ಳೋ ಶಾಪ, ಅಲ್ಲಿ ನೋಡಿದರೆ ಮಹಾರಾಣಿನ ಕಣ್ಣಲ್ಲಿ ಕಾಣಲಿಕ್ಕೆ ಆಗದೆ ಇರತಕ್ಕಂತಹ ಒಂದು ನೀವು ಶಕ್ತಿ. ಇದೆಲ್ಲ ಎಲ್ಲಿಂದ ಬಂತು? ಆಹಾರ ಶುದ್ಧಿ ಇಲ್ಲದೆ ಹೋದಷ್ಟೆಲ್ಲ ಆಗುತ್ತಾದ್ದರಿಂದ ಈ ರೀತಿ ಶುದ್ಧವಾದ ಆಹಾರದೊಳಗೆ ವಿಧಿವಿಧಾನ ತಪ್ಪಿದ್ದಕ್ಕೆ ಹೀಗಾಗೋದಾದರೆ ಇನ್ನು ಹೇಳಿ ಕೇಳಿ ಅಶುದ್ಧ ಆಹಾರದಿಂದ ಏನಾಗುತ್ತೆ ಯೋಚನೆ ಮಾಡಿ. ಆ ಭಗವದ್ಗೀತೆಯ ಕಥೆಗೂ ಇದೆಲ್ಲಿಯ ಕಥೆ? ಭಗವದ್ಗೀತೆ ಯಾವುದು? ಮಹಾಭಾರತದಲ್ಲೇ ಬರೋದು ಕಥೆ. ಎಲ್ಲಿದು? ಮಹಾಭಾರತದ್ದೇ ಕಥೆ ಇದು. ಅದು ಗೀತೆಯಲ್ಲಿ ಒಂದು ಕಥೆ ಕೂಡ ಬರೋದಿಲ್ಲ, ಬರೀ ತತ್ವ ಹೇಳುತ್ತೆ. ಕಥೆಗಳು ಬೇಕಾ? ಹಿಂದೂ ಮುಂದೆ ನೋಡ್ಕೊ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ. ದರ್ಶನ ಇಲ್ಲಿದೆ, ನಿದರ್ಶನ ಅಲ್ಲಿದೆ. ಅದು ಎಕ್ಸಾಂಪಲ್ಲು, ಇದು ಥಿಯರಿ. ಅದನ್ನು ಅರ್ಥ ಮಾಡಿಕೊಂಡಾಗ ಈ ಭಗವದ್ಗೀತೆಯ ಆಹಾರ ವಿಭಾಗ ನಮಗೆ ಅರ್ಥವಾಗ್ತದೆ. ಇನ್ನೂ ಮುಗುದಿಲ್ಲ, ಭಾರಿ ಇದೆ ಹೇಳಬೇಕಾದ್ದು. ನಾಳೆ ದಿವಸ ಈ ಆಹಾರದ ವಿಚಾರಗಳು ಇನ್ನೂ ವಿಶೇಷವಾಗಿ ಭಗವಂತ ವಿವರಣೆ ಕೊಡ್ತಾನೆ. ಅದೆಲ್ಲ ಏನೆಂಬುದನ್ನು ನೋಡ್ತಾ ಈಗಾಗಲೇ ಗುರುಜರಿ ಪ್ರಹ್ಲಾದಾಚಾರ್ಯರು ತಮ್ಮ ಹಿರಿಯರಾದಂತಹ 250 ವರ್ಷಗಳ ಹಿಂದೆ ಇದ್ದಂತಹ ದೊಡ್ಡ ಜ್ಞಾನಿಗಳು, ಗುರುಜಾರ ಸುಬ್ರಹ್ಮಣ್ಯಾಚಾರ್ಯರು ಅಂತೇಳಿ ಒಳ್ಳೆ ಜ್ಞಾನಿಗಳು, ಅವರ 250 ವರ್ಷದ ಉತ್ಸವಕ್ಕೋಸ್ಕರವಾಗಿ ಜನಗಳಲ್ಲಿ ಸಹಾಯವನ್ನು ಕೇಳೋದಕ್ಕೋಸ್ಕರ ಬಂದಿದ್ದಾರೆ. ಕಳೆದ ಬಾರಿ ಕೊಟ್ಟಿದ್ದರೆ ಅಂತ ಕೂಡ ಅವರು ಕೃತಜ್ಞತೆಯಿಂದ ಸ್ಮರಣೆ ಮಾಡಿದ್ದಾರೆ. ನಾಳೆ ಕೂಡ ಅವರು ಬರ್ತಾರೆ ಅಲ್ಲಿ. ಅದರಲ್ಲಿ ಆಸಕ್ತರಾದವರೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲ ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಭಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಪರಮಪವಿತ್ರವಾದ ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಸಾತ್ವಿಕ ರಾಜಸ ಮತ್ತು ತಾಮಸ ಅಂತಕ್ಕಂಥ 3 ಸಾಧ್ಯಗಳ ಬಗ್ಗೆ ವಿವೇಚನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಆಹಾರವೂ ಸಹ ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ವರೂಪಕ್ಕೆ ತಕ್ಕಂತೆ ಬೇರೆ ಬೇರೆಯಾಗಿರುತ್ತೆ. ಇದು ಒಂದೇ ಮನೆಯಲ್ಲೇ ಎಲ್ಲರೂ ಕೂಡ ಒಂದೇ ರೀತಿ ಆಹಾರ ಲೈಕ್ ಮಾಡ್ತಾರೆ ಅಂತಿಲ್ಲ. ಕೆಲವರು ಹೆಚ್ಚು ಉಪ್ಪು ಬೇಕಾದವರು ಇರ್ತಾರೆ, ಅವರು ಎಷ್ಟು ಹಾಕಿದ್ರು ಸ್ವಲ್ಪ ಕಲಿಸಿಕೊಳ್ಳೋ ಅಭ್ಯಾಸ ಅವರು. ಕೆಲವೊಂದು ಕಲಿಸ್ಕೊಂಡೇ ಶುರು ಮಾಡ್ತಾರೆ, ಕಡಿಮೆ ಇದೆ ಅಂತ ಯೋಚನೆ ಕೂಡ ಕಡಿಮೆ ಇದ್ರೆ ಪರೀಕ್ಷೆ ಕೂಡ ಮಾಡೋದಿಲ್ಲ, ಅವರು ಕಲಿಸ್ಕೊಂಡೇ ಶುರು ಮಾಡೋದು. ಅಂದರೆ ಅದು ಯಾತಕ್ಕೆ ಹೇಳಿದೆ ಅಂದರೆ ಅವ್ರು ಲೈಕಿಂಗ್ ಇರೋದೇ ಹಾಗೆ ಅಂತ ಹೇಳೋದಕ್ಕೋಸ್ಕರ. ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚಿದ್ರು ಕೂಡ ಅದು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಮತ್ತೆ ಕೆಲವರು, ನಿನ್ನೆ ನೋಡಿದ್ದೇವೆ, ಸಾತ್ವಿಕರ ಆಹಾರ ಆಯುಷ್ಯ ಆರೋಗ್ಯ ಪ್ರೀತಿ ವಿಶ್ವಾಸ ಎಲ್ಲ ಹೆಚ್ಚಿಸ್ತಕ್ಕಂಥ ಆಹಾರಗಳು. ಅದರಲ್ಲಿ ರುಚಿ ಇರೋದಿಲ್ಲ ಅಂತಲ್ಲ, ಆ ರುಚಿಗಿಂತ ಹೆಚ್ಚು ಈ ಗುಣಗಳೆಲ್ಲ ಸೇರಿಕೊಂಡಿದೆ. ಆದರೆ ರಾಜಸರ ಆಹಾರ ಹಾಗಲ್ಲ. ದುಃಖ ಅಮಯ ಪ್ರ ದುಃಖ ಶೋಕ ಅಮಯ ಪ್ರದಾಹ, ದುಃಖ ಶೋಕ ರೋಗ ಇವುಗಳನ್ನು ಉಂಟು ಮಾಡತಕ್ಕಂತಹ ಆಹಾರವೆಲ್ಲ ರಾಜಸ ಆಹಾರ. ಎಷ್ಟೋ ಜನ ಇರ್ತಾರೆ, ಅವ್ರು ಹೇಳಿಬೇಕಾದ್ರೆ ನೋಡೋದು ತಿನ್ಬೇಡ ಒಳ್ಳೇದಾಗೋದಿಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಬದುಕಿರೋ ಜಾತಕ್ಕೆ ಅಂತ ಕೇಳ್ತಾರೆ. ಆ ಥರ ಬಾಯ್ಬಿಟ್ಟು ಕೇಳ್ತಾರೆ, ಸತ್ರು ಪರವಾಗಿಲ್ಲ ಬಿಡೋದಿಲ್ಲ ಅಂತ ಹೇಳ್ತಾನೆ. ಈ ರೀತಿ ತುಂಬ ಜನ ಹೇಳಿದವರಿದ್ದಾರೆ, ನೇರವಾಗಿ ಹೇಳಿದವರಿದ್ದಾರೆ. ಬಿಡ್ಲಕ್ಕಾಗೋದಿಲ್ಲ ಅದನ್ನು. ಅದಕ್ಕೆ
ಅಂದ್ರೆ ಪಂಚ ಪ್ರಾಣ ಅಂತ ಹೇಳಿ.
ಎಷ್ಟೋ ಜನ ಇವತ್ತು ಗೊತ್ತಿಲ್ಲದೆ ರೋಗ ತರ್ಕೊಳ್ಳೋದಲ್ಲ, ರೋಗ ಇರೋದು ಗೊತ್ತಿದ್ದು ಕೂಡ ಜಾಸ್ತಿ ಮಾಡಿಕೊಳ್ಳುತ್ತೆ. ಅದಕ್ಕೇನೆ ಆಸೆ ಅಂತ ಕರೆದರು. ಆಸೆ ಟೆಂಪ್ಟ್ ಆಗ್ತಾರೆ. ಎಷ್ಟೋ ಸಲ ನಾವು ಕಣ್ಣಾರೆ ಕಾಣ್ತೇವೆ ಇದನ್ನು. ಯಾತಕ್ಕೆ ಹೀಗಾಗತ್ತೆ ಅಂದ್ರೆ ಅವರ ಸ್ವರೂಪನೇ ಅಂಥದ್ದು. ಕೆಲವರು ಓವರ್ ಕಾಶಸ್ ಆಗಿರೋರು, ಕೆಲವರು ಯಾವ ಪ್ರಿಕಾಷನ್ ತಗೊಳ್ತಾ ಇರೋದು, ಕೆಲವರು ಕರೆಕ್ಟಾಗಿ ಯೋಚನೆ ಮಾಡೋದು. ಅದು ವ್ರತ ಅಂತ, ಆಹಾರ ಸರಿಯಾಗಿ ತಗೊಳ್ಳೋದು ವ್ರತ, ಅದು ಒಂದು ಬೇರೆ ಅಲ್ಲ. ಅದಕ್ಕೆ ಹೇಳ್ತಾರೆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂಚ ಅತಿಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ತತ್ ಪರಿವರ್ಜಯೇ. ಇಷ್ಟ ಅತಿ ಎನ್ನುವ ಪದ ಬಂತು ಭಗವದ್ಗೀತೆಯಲ್ಲಿ. ಅತಿ ಎಂಬುದಕ್ಕೆ ಮನುಸ್ಮೃತಿಯಲ್ಲಿ ಅರ್ಥ ಇದೆ. ನಿನ್ನೆ ಅತಿ ನೋಡಿದ್ದೇವೆ, ಖಾರ ಉಪ್ಪು ಹುಳಿ ಇದ್ಯಾವುದೂ ತಪ್ಪಲ್ಲ, ಅತಿ ಆದರೆ ರಾಜಸಾಗುತ್ತೆ ಅಂತ ಹೇಳಿದ್ದಾರೆ. ಕಟ್ವಾಮ್ಲ, ಅತಿ ಉಷ್ಣ ಮತ್ತು ವಿಶೇಷವಾಗಿ ಈ ರುಕ್ಷ ವಿದಾಹಿ ಇಂಥವುಗಳೆಲ್ಲ ಕೆಟ್ಟದ್ದು. ಆದರೆ ಅದು ಅತಿ ಆದರೆ ಮಾತ್ರ ಕೆಟ್ಟದ್ದೇ ಹೊರತು ಸಾಮಾನ್ಯವಾಗಿದ್ದರೆ ತಪ್ಪಲ್ಲ. ಅತಿ ಆದರೆ ಏನಾಗುತ್ತೆ ಅಂತ ಹೇಳಿದ್ದನ್ನೇ ಮನುಸ್ಮೃತಿಯಲ್ಲಿ ನಾವು ಕೇಳ್ತೇವೆ. ಅನಾರೋಗ್ಯಂ ಅನಾಯುಷ್ಯಂ, ಆರೋಗ್ಯಕ್ಕೆ ಸಾಧನವಾಗೋದಿಲ್ಲ. ಅನಾಯುಷ್ಯಂ, ಆಯುಷ್ಯಕ್ಕೂ ಕಾರಣವಾಗೋದಿಲ್ಲ. ಅಸ್ವರ್ಗ್ಯಂ, ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂತೆ ಅತಿಭೋಜನಂ, ಅದು ಸ್ವರ್ಗಕ್ಕೂ ಸಾಧನವಾಗೋದಿಲ್ಲ. ಸ್ವರ್ಗ ಅಂಬೋದಕ್ಕೆ ಎರಡರ್ಥ, ಸ್ವರ್ಗ ಲೋಕ ಅಂತನೂ ಅರ್ಥ, ಮೋಕ್ಷ ಅಂತನೂ ಅರ್ಥ. ಅದು ಮೋಕ್ಷಕ್ಕೂ ಕಾರಣ ಅಲ್ಲ, ಸ್ವರ್ಗಕ್ಕೂ ಕಾರಣ ಅಲ್ಲ. ಮತ್ತು ಅಪುಣ್ಯಂ ಲೋಕವಿದ್ವಿಷ್ಟಂ, ಅದು ಪುಣ್ಯಕರಣೂ ಅಲ್ಲ. ಹೆಚ್ಚು ಊಟ ಮಾಡಿದ್ರೆ ಭಾರಿ ಪುಣ್ಯ ಬರುತ್ತೆ ಅಂತ ಪುಣ್ಯಕ್ಕೆ ಎಲ್ಲೆಲ್ಲೂ ಹೇಳಿಲ್ಲ. ಈ ಮತ್ತೆ ಪ್ರಸಾದ ತಗೊಳ್ಳಿ ಅಂತ ಹೇಳಿದ್ರೆ ಹೆಚ್ಚು ಪ್ರಸಾದ ತಗೊಳ್ಳಿ ಅಂತ ಏನಿಲ್ಲ ಕಾನ್ಸೆಪ್ಟ್. ಅದಕ್ಕೆ ಹೆಚ್ಚು ಪುಣ್ಯಂ ಲೋಕವಿದ್ವಿಷ್ಟಂ, ಕೊನೆಯದಾಗಿ ಜನ ಬೈತಾರೆ ಲೋಕವಿದ್ವಿಷ್ಟಂ, ಏ ಭಾರಿ ತಿಂತಾನೆ ಅವನು ಕರಿಬೇಡಿ ಅಂತ ಹೇಳಿಬಿಡ್ತಾರೆ. ಭಾರಿ ತಿಂತಾನೆ, ದನ ತಿಂದ ತಿಂತಾನೆ, ಅದು ಬೇರೆ ಜೊತೆಗೆ. ಆದ್ದರಿಂದ ಲೋಕದಲ್ಲಿ ನಿಂದೆ ಬರುತ್ತೆ, ಪುಣ್ಯನೂ ಇಲ್ಲ, ಸ್ವರ್ಗನೂ ಇಲ್ಲ, ಮೋಕ್ಷನೂ ಇಲ್ಲ, ಆಯುಷ್ಯ ಇಲ್ಲ, ಆರೋಗ್ಯ ಇಲ್ಲ. ಆದ್ದರಿಂದ ಅತಿಯಾದದ್ದನ್ನು ವರ್ಜಿಸಿ ಬಿಡಿ ಅಂತ ಹೇಳಿದ್ದಾರೆ. ಅದನ್ನೇ ದುಃಖ ಶೋಕ ಆಮಯ ಪ್ರದಾಹ, ದುಃಖ ಶೋಕ ಆಮಯಗಳನ್ನು ಉಂಟು ಮಾಡತಕ್ಕಂಥದ್ದು ಎಲ್ಲ ಇವು ರಸಗಳ ಷಡ್ರಸಗಳು ಅಂತ ಕರೆದಿದ್ದಾರೆ. ಅವೆಲ್ಲ ಔಷಧಿ ಇದ್ದಾಗೆ ರಸಗಳನ್ನು ಸರಿಯಾಗಿ ತಗೊಳ್ತಾ ಇದ್ರೆ ಆರೋಗ್ಯ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಒಂದು ಹೆಚ್ಚಾದರೂ ಕೂಡ ಅದು ಸರಿಯೋಗ ಪ್ರಶ್ನೆಯೇ ಇಲ್ಲ. ಅದನ್ನು ಮುಂದುವರಿಸಿ ನಿನ್ನೆ ನೋಡಿದ್ದೇವೆ. ತಾಮಸಾಹಾರ ಎಂಥದ್ದು ಅಂತ ಕೇಳಿದರೆ, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂಚಯತ್. ಕೊನೆಯದಾಗಿ ಉಚ್ಛಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಯಾತಯಾಮಂ, ಮೂರು ತಾಸಾಗಿರಬಾರದು, ಅಷ್ಟರೊಳಗೆ ತಿನ್ನಬೇಕು. ಮೂರು ತಾಸಾದ್ಮೇಲೆ ತಿಂದರೆ ತಾಮಸರಿಗೆ ಪ್ರಿಯ. ಗತರಸಂ, ರಸ ಹೋಗಿದ್ರೆ ಪ್ರಯೋಜನ ಇಲ್ಲ. ಪೂತಿ, ದುರ್ವಾಸನೆ ಬರಕೂಡುದು. ದುರ್ವಾಸನೆ ಎರಡು ವಿಧ, ನ್ಯಾಚುರಲಿ ದುರ್ವಾಸನೆ ಇರೋದು ಬೇರೆ. ನಿನ್ನೆ ಹೇಳಿದೆ ಕೆಲವು ಮೂಲಂಗಿ, ಈರುಳ್ಳಿ ಮೊದಲಾದವರಲ್ಲಿ ಸಹಜವಾಗಿ ದುರ್ವಾಸನೆ ಇರುತ್ತೆ. ಇನ್ನೂ ಕೆಲವು ಹಳಸಿದ ಮೇಲೆ ವಾಸನೆ ಬರುತ್ತೆ, ಮೊದಲು ವಾಸನೆ ಇರೋದಿಲ್ಲ. ಅದು ವಾಸ್ತವಲ್ಲ ಶುರುವಾಗಿ ಕೆಟ್ಟೋಗಿದೆ ಅಂತ, ಮತ್ತೆ ತಗೊಳ್ಳೋದಕ್ಕೆ ಹೋಗಬಾರದು. ಅದು ಇಂಡಿಕೇಶನ್, ಅದು ವಾಸನೆ ಬರೋ ಸಿಗ್ನಲ್ ಇದ್ದ ಹಾಗೆ. ಡೋಂಟ್ ಈಟ್ ಅಂತ ಅರ್ಥ, ತಿನ್ನಬೇಡಿ ಅದನ್ನು, ಆಗಲೇ ಕೆಟ್ಟೋಗಿದೆ. ಬಾಡಿ ರಿಜೆಕ್ಟ್ ಮಾಡುತ್ತೆ, ಅದನ್ನು ಬಾಡಿ ರಿಜೆಕ್ಟ್ ಮಾಡುತ್ತೆ. ದೇವರು ಪ್ರತಿಯೊಂದು ಮಿಷನ್ನ, ಡೀಸೆಲ್ ಇಂಜಿನ್ ಇರುತ್ತೆ, ಆ ಡೀಸೆಲ್ ಕಂಬಸ್ಟನ್ಗೆ ಮಾತ್ರ ಪ್ರಾವಿಷನ್ ಮಾಡಿರುತ್ತಾರೆ. ಪೆಟ್ರೋಲ್ ಇಂಜಿನ್ ಇರುತ್ತೆ, ಪೆಟ್ರೋಲಿಗೆ ಮಾತ್ರ ಪ್ರಾವಿಷನ್ ಮಾಡಿರ್ತಾರೆ. ಸೀಮೆಣ್ಣೆ ಹಾಕ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಮಿಷನ್. ಸೀಮೆಣ್ಣೆ ಹಾಕ್ಬಿಟ್ಟು ಹೊರ ಅಂತ ನೋಡ್ಬಿಟ್ಟು ವಾತಾವರಣ ಕೆಡುತ್ತೆ, ಮಿಷನ್ ಕೆಟ್ಟೋಗುತ್ತೆ. ಆ ತರ ನಮ್ಮ ದೇಹನ ಡಿಸೈನ್ ಮಾಡಿರೋದು ಭಗವಂತ. ಅದು ಇಂಥ ಆಹಾರ ತಗೊಳ್ಳಿ ಅಂತ ಹೇಳಿದ್ದಾನೆ, ಅದ್ರ ಪ್ರಕಾರ ತಗೊಂಡ್ರೆ ತೊಂದರೆ ಇಲ್ಲ. ಬೇರೆ ತೊಂದರೆ ನಾವು ಜವಾಬ್ದಾರರಲ್ಲ. ಅವ್ರ ಕಂಪನಿ ಗ್ಯಾರಂಟಿ ಏನು ಗೊತ್ತೇನು? ರೂಲ್ಸ್ ಪ್ರಕಾರ ವೆಹಿಕಲ್ ಓಡಿಸಿದ್ರೆ ಗ್ಯಾರಂಟಿ, ಉಚ್ಚಾಪಟ್ಟೆ ಓಡಿಸಿದ್ರೆ ಗ್ಯಾರಂಟಿ ಕೊಡೋದಿಲ್ಲ. ಅದಕ್ಕೆ ಅದು ಪ್ರೊವೈಡೆಡ್ ನೀವು ಮೇಂಟೈನ್ ಮಾಡಬೇಕು, ಅದನ್ನು ರೂಲ್ಸ್ ಕೊಟ್ಬಿಡ್ತಾನೆ. ಜೊತೆಗೆ ಒಂದು ಯಾವುದೇ ಒಂದು ಸಣ್ಣ ಪುಟ್ಟ ಪದಾರ್ಥ ತೊಗೊಂಡ್ರು ಕೂಡ ಅದನ್ನ ಔಟ್ ಯೂಸ್ ಅಂತ ಮೆಟೀರಿಯಲ್ ಕೊಡ್ತಾರೆ. ಮೆಟೀರಿಯಲ್ ಲಿಟ್ರೇಚರ್ ಪ್ರಕಾರ ನಡೆಸ್ಬೇಕಾರೆ ಅವಾಗ ಇಲ್ಲದೆ ಹೋದ್ರೆ ಸರಿಯಲ್ಲ. ಅದೇ ರೀತಿ ದೇವರು ನಮಗೆ ಸ್ಮೃತಿಗಳನ್ನು ಇಟ್ಟಿದ್ದಾನೆ, ಧರ್ಮಶಾಸ್ತ್ರ ಇಟ್ಟಿದ್ದಾನೆ. ಯಾವ ಆಹಾರ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು. ಸೂರ್ಯ ಉದಯ ಆದ ಮೇಲೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ಒಂದ್ಸರ್ತಿ ಆಹಾರ ಅಷ್ಟೇ. ಸೂರ್ಯ ಮುಳುಗಿದ ಮೇಲೆ ಮತ್ತೆ ಸೂರ್ಯ ಹುಟ್ಟೋವರೆಗೂ ಮುಂಚೆ ಒಂದು ಆಹಾರ ಅಷ್ಟೇ. ನಾಂತರಾಶನ ಮಿಷ್ಯತೆ ಪುರಾಣದಲ್ಲಿ ಹೇಳ್ತಾರೆ, ಮಧ್ಯೆ ತಿನ್ಲಕ್ಕೆ ಹೋಗಬೇಡಿ ಅಂತ ಹೇಳಿದೆ. ಅದು ಎರಡು ಊಟ ಅಂತ ಅದಕ್ಕೆ ಆಗಿತ್ತು, ಎರಡು ಊಟ ಅಂತೇಳಿ. ಅದ್ರ ಬದಲು ಏನು ತಿಂಡಿ ತಂದುಬಿಟ್ರೆ ಊಟ ಅಪ್ಪಾಗಿರುತ್ತೆ, ಆ ರೀತಿ ಮಾಡ್ತಾರೆ. ಅದು ತಪ್ಪದು. ಇಲ್ಲಿ ತಿಂಡಿ ಎಷ್ಟಿದ್ರು ಕೂಡ ಫಲಾರ ಮಿನಿಮೈಸ್ ಮಾಡಬೇಕೇ ಹೊರತು ಹೆಚ್ಚು ತಗೊಳ್ಳಾಗಿಲ್ಲ. ಆ ರೀತಿ ಮಾಡ್ತಾ ಹಿಂದಿನ ಕಾಲಕ್ಕೆ ಯಾರ್ಯಾರು ಆ ರೀತಿ ಮಾಡ್ತಿದ್ರು, 100 ವರ್ಷ ಸುಖವಾಗಿ ಬದುಕು. ಫುಲ್ ಟೈಮ್ ಅವರು ಸರ್ವಿಸ್, ಫುಲ್ ಟೈಮ್ ಸರ್ವಿಸ್ ಅಂತಾರಲ್ಲ ಆತ. ಸರಿಯಾಗಿ ಕೆಲಸ ಮಾಡಿದರೆ ರಿಟೈರ್ ಆಗೋರಿಗೆ ಕೆಲಸದಲ್ಲಿರ್ಬೋದು, ಏನು ತೊಂದರೆ ಇಲ್ಲ. ಮದುವೆ ಧ್ಯಾನ ಮಾಡಿಬಿಟ್ರೆ ಕಂಪಲ್ಸರಿ ರಿಟೈರ್ಮೆಂಟ್ ಇದ್ದ ಹಾಗೆ ಅಪಮೃತ್ಯು ಬರುತ್ತೆ ಅಂತ ಹೇಳಿದ್ದೆ. ಕಂಪಲ್ಸರಿ ರಿಟೈರ್ಮೆಂಟ್ ಹಾಗೂ ಅಪಮೃತ್ಯು ಹಾಗೆ. ಜೀವನ ಪೂರ್ತಿ ಸಾಗಿಸೋದು ಹೇಗೋ ಹಾಗೆ ಸರಿಯಾದ ಬದುಕೋದು ಹಾಗೆ. ಆ ಬದುಕಿನಲ್ಲಿ ಆಹಾರ ಅಂಬುದು ನಮ್ಮ ಚಾಯ್ಸ್ ಅಲ್ಲ, ಶಾಸ್ತ್ರದ ವಿಧಿವಿಧಾನಕ್ಕೆ ತಕ್ಕಂತೆ ನಾವು ತಗೊಳ್ಬೇಕಷ್ಟೇನೆ. ನಾವು ಔಷಧಿ ತಗೋಬೇಕು, ಲೇಕಿಂಗ್ ತಗೋಬೇಕು. ಲೇಕಿಂಗ್ ಯಾವುದು ಅಂತ ಕೇಳ್ತಾನೆ ಡಾಕ್ಟ್ರು, ಏನು ಲೈಕ್ ಮಾಡ್ತೀರಿ ಔಷಧಿ ಅಂತ ಕೇಳಿದರೆ, ನಿಜವಾದ ಔಷಧಿ ಲೈಕೇ ಮಾಡಬಾರ್ದು. ಆ ಪ್ರಶ್ನೆ ಲೈಕಿಂಗ್ ಪ್ರಶ್ನೆ ಅಲ್ಲ, ಅದು ಯಾವುದು ತಗೊಂಡ್ರೆ ವಾಸಿ ಆಗುತ್ತೋ ಅದನ್ನು ತಗೊಳ್ಬೇಕಷ್ಟೆ. ರೋಗ ವಾಸಿ ಆಗಲಿಕ್ಕೆ ಔಷಧಿ ಹೇಗೋ, ಆರೋಗ್ಯ ಆಯುಷ್ಯ ಉಳಿಲಿಕ್ಕೆ ನಮಗೆ ಆಹಾರ ಬೇಕಷ್ಟೆ. ಅದು ಯಾವುದು ಅಂತ ಪರಮಾತ್ಮ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಇದಂತೂ ಭಾರಿ ಅಪಾಯಕರವಾದದ್ದು. ಯಾವುದು ಪೂತಿ ಪರ್ಯುಷಿತಂಚಯತ್, ಒಂದು ದಿವಸ ಆದ ಮೇಲೆ ಮಾತ್ರ ತಿನ್ನಬೇಡಿ. ಅದರಲ್ಲೂ ಎರಡು ಭಾಗ, ಮತ್ತೆ ಬೇಯಿಸಿದ್ದು ಬೇರೆ ಕರೆದಿದ್ದು ಬೇರೆ. ಬೇಯಿಸಿದ್ರೆ ಆಯುಷ್ಯ ತುಂಬ ಕಡಿಮೆ, ಈ ಕರೆದಿದ್ದು ಹುರಿದಿದ್ದು ಸ್ವಲ್ಪ ಜಾಸ್ತಿ. ಅದಕ್ಕೆ ನೀರು ಟಚ್ ಆದಷ್ಟು ಕೂಡ ಬಲು ಬೇಗ ಅದರಲ್ಲಿ ಕ್ರಿಮಿಗಳು ಸೇರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಬೇಯಿಸಿದ್ರೆ ಮುಸರೆ ಅಂತ ನಮ್ಮಲ್ಲಿ ಮಾಡಿಬಿಟ್ಟು, ಮುಸರೆ ಅಂತ ಮಾಡಿದಾಗ ಎಷ್ಟು ಎಚ್ಚರಿಕೆ ತಗೋಬೇಕು ಅಂದರೆ, ಮುಟ್ಟಿದ್ರೆ ಕೈ ತೊಳಿಬೇಕು, ಆ ರೀತಿ ಮಾಡಿ ಎಲ್ಲ ಪ್ರಿಕಾಷನ್ ಇವೆಲ್ಲ ಕೂಡ. ಮುಟ್ಟಿದ್ರೆ ಕೈ ತೊಳೆಯೋದು, ನೀವೊಂದು ಜೋಳದ ಕಾಳಿಡಿ, ಅದನ್ನೇ ಬೇಯಿಸಿಡಿ, ಅಕ್ಕಿ ಇಡಿ, ಭತ್ತ ಇಡಿ, ಅನ್ನ ಇಡಿ. ಈ ಅಗಡಿಗೆ ಇರುವೆಗಳು ಮೆತ್ತುತ್ತೆ, ಅದಕ್ಕೆ ಮೆತ್ತೋದಿಲ್ಲ. ಯಾಕೆ ಇದು ಈಟಬಲ್ ಅದು ಸುಲಭ ತಿಂದುಬಿಡು, ಅದು ತಿನ್ನಕ್ಕಾಗೋದಿಲ್ಲ. ಅದು ವರ್ಷಗಟ್ಟಲೆ ಬರುತ್ತೆ, ಭತ್ತ ಒತ್ತಗಷ್ಟೇ ವರ್ಷಗಟ್ಟಲೆ ಬರುತ್ತೆ, ಅಕ್ಕಿ ತಿಂಗಳುಗಟ್ಟಲೆ ಬರುತ್ತೆ, ಅನ್ನ ಗಂಟೆಗಟ್ಟಲೆ ಮಾತ್ರ, ಅದ ಮೇಲೆ ಬರೋದೇ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಶಾಸ್ತ್ರ ಅದನ್ನು ತೀರ್ಮಾನ ಮಾಡಿ ಹೇಳಿದ್ದೀಗಾಗಲೇನೆ. ಯಾತಯಾವಂ ಗತರಸಂ ಪೂತಿ ಪರ್ಯುಷಿತಂಚಯತ್ ಉಚ್ಛಿಷ್ಟಂ, ಇನ್ನೊಬ್ಬರು ತಿಂದು ಬಿಟ್ಟಿದ್ದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಇನ್ನೊಬ್ಬರು ತಿಂದು ಬಿಟ್ಟಿದ್ದನ್ನು ಎಂದೂ ತಿನ್ನಬಾರದು. ಕೆಲವರು ಇರ್ತಾರೆ ಎತ್ತಾಕೊಂಡು ತಿಂದಿದ್ರೆ ಈ ಕಾಗೆ ಅಂಜುಲ ಅವೆಲ್ಲ ಏನೋ ಮಾಡ್ತಿರ್ತಾರೆ, ಎಲ್ಲ ತಪ್ಪ. ನಾವು ಇವ್ರು ಮೋಸ ಮಾಡೋದಕ್ಕೆ ಹೊರತು ಬೇರೆ ಅಷ್ಟೆ. ಅವನು ಪಾತ್ರೆ ತೊಗೊಂಡ್ಬಿಟ್ರೆ ಆಗೋಯ್ತು. ಒಬ್ರು ಊಟ ಮಾಡಿರ್ತಾರೆ, ದೊಡ್ಡವ್ರ ಮನೆ ಬರ್ತಾರೆ, ಅದನ್ನು ಬಡಿಸಾಗಿಲ್ಲ ತೊಳೆ. ಇವ್ರು ಆಯ್ರಾಲೆ ಎಲ್ಲ ಊಟಕ್ಕೆ ಹತ್ತು ವರ್ಗ ಮಾಡಿರಿ ಅನ್ನೋ ಗತಿ ಏನಾಗುತ್ತೆ? ಮೇಲೆ ಜನರು ಊಟ ಹತ್ತು ವರ್ಗ ಮಾಡೋಕ್ಕೆ ಬರತ್ತ ಸಾಧ್ಯ ಇಲ್ಲ. ದೇವರಿಂದ ಶುರುವಾಗಬೇಕದು. ಮೇಲಿನವ್ರಿಗೆ ಕೊಟ್ಟಮೇಲೆ ಕೆಳಗಿನವರಿಗೆ, ಕೆಳಗಡೆ ಕೊಟ್ಟರೆ ಮೇಲೆ ಹೋಗೋಗಿಲ್ಲ, ವಾಪಸ್ ಮುದೋಯ್ತು. ಬಡಿಸ್ಬೇಕಾದ್ರೂ ಅಷ್ಟೇನೆ, ದೊಡ್ಡವ್ರಿಗೆ ವಶವೇ ಚಿಕ್ಕವರಿಗೆ, ಅವ್ರಿಗೆ ವಶ ಮತ್ತೆ ವಾಪಸ್ ಬರಲಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತ ಕೇಳಿದರೆ ಶುದ್ಧಿಗೆ ಅಫೆಕ್ಟ್ ಮಾಡುತ್ತೆ ಅಂತ ಅರ್ಥ. ಶುದ್ಧಿಗೆ ಅಫೆಕ್ಟ್ ಮಾಡೋದರಿಂದ ಅದನ್ನು ನೀವಿಸಬೇಕು. ಅಂದರೆ ತಾತ್ಪರ್ಯ ಇಷ್ಟೇ, ಮಾಡಿದ ಅಡಿಗೆಯಲ್ಲಿ ತಪ್ಪಲೆಯಲ್ಲಿರುತ್ತೆ, ಅದು ಒಂದು ರೀತಿ ಉಚ್ಚಿಷ್ಟನೇ. ಒಬ್ಬರಿಗೆ ಬಡಿಸಿ ಬಿಡಿಸಿದ್ದು ಅಂದರೆ ಉಚ್ಚಿಷ್ಟ ಇದ್ದಾಗ ಲೆಕ್ಕ. ಅದನ್ನೇ ಶಾಸ್ತ್ರ ನಿಷೇಧ ಮಾಡುತ್ತೆ, ಅದನ್ನು ನಿಷೇಧ ಮಾಡುತ್ತೆ. ಇನ್ನು ಎರಡನೇ ಭಾಗ, ಇನ್ನು ತಟ್ಟೆಯಲ್ಲಿ ತಿಂದೇ ಮಿಕ್ಕಿರೋ, ಅದು ಮುಟ್ಟಿಲ್ಲ, ಅದು ಒಂದು ರೀತಿ ಉಚ್ಚಿಷ್ಟ. ಬಡಿಸ್ಕೊಂಡ ಮೇಲೆ ಉಚ್ಚಿಷ್ಟನೇ, ಚಿತ್ರಾವತಿ ಇಟ್ಟ ಮೇಲೆ ಮತ್ತೆ ಉಚ್ಚಿಷ್ಟನೇ. ಅವನ ಹೆಂಜ್ ಮತ್ತೆ ಯಾರು ಮುಟ್ಟಾಗಿಲ್ಲ, ಏನು ಬಾಗಿಲೇ ಒಂದು ಅಗಳು ಹಾಕೊಳ್ಳದೆ ಹೋದ್ರೂ ಕೂಡ ಅದು ಮುಗಿದು ಕತೆ ಮುಗಿತದ ಹೋದಾಗ ಲೆಕ್ಕ. ಅದೇ ರೀತಿಯಲ್ಲಿ ತಿಂದು ಬಿಡ್ತಾನಲ್ಲ, ತಿಂದು ಬಿಡ್ತಾನೆ, ಪೂರ್ತಿ ತಗೋತಾನೆ, ಒಳಗೆ ಹಾಕೋದಿಲ್ಲ, ಅದು ಉಚ್ಚಿಷ್ಟನೇ. ಆದರೆ ತಿಂದು ಅರ್ಧದ ಬಿಡಿಸಿ ಬಿಡಿಸಿ ತಿಂತಾನಲ್ಲ, ಅದಂತೂ ಗೋವಿಂದ ಎಷ್ಟು ಭಯಂಕರ ಆಗಿರ್ಬೇಕು ಲೆಕ್ಕ. ಹಾಕಿ ಇವತ್ತು ಜನ ಆ ಥರ ತಿನ್ನೋದು ಫ್ಯಾಷನ್ ಅದು. ಒಂದು ಈ ಮೀಟಿಂಗ್ ನಡೀತಾ ಇಡೀ ಸಭೆ ಸಮಾರಂಭಗಳಲ್ಲಿ ಇವತ್ತಿನ ದಿವಸ ನೀವು ನೋಡಿದರೆ ಆಶ್ಚರ್ಯ ಪಡ್ತೀರಿ. ಯಾವ ರೀತಿ ತಿಂತಾರೆ ಅಂದರೆ ಲಾಡು ಇರುತ್ತೆ ಅಂತ ತಿಳ್ಕೊಳ್ಳಿ, ಒಬ್ಬರು ಅರ್ಧ ತಿಂತಾನೆ ಅಲ್ಲಿ ಇಡ್ತಾನೆ, ಇನ್ನು ಅಂಥವ್ನು ಇನ್ನೊಂದು ಅರ್ಧದ ಮತ್ತೆ ಇಡ್ತಾನು, ಏನೋ ಒಂಥರ ಭಾರಿ ವಿಶಾಲ ದೃಷ್ಟಿ ಅಂತೇಳಿ. ಪ್ರಾಣ ಕಳ್ಕೊಳ್ಳೋಕೆ ವಿಶಾಲ ದೃಷ್ಟಿ ಹೊರತು ಒಳ್ಳೇದಲ್ಲ ಅದೆಲ್ಲ ಕೂಡ. ಇದು ಜಾತಿ ಮತದ ಪ್ರಶ್ನೆ ಅಲ್ಲ, ಅದು ಆರೋಗ್ಯದ ಪ್ರಶ್ನೆ. ಅದು ಇದನ್ನು ಅರ್ಥ ಮಾಡಿಕೊಂಡ್ರೆ ಯಾರು ತಿನ್ನೋದಿಲ್ಲ ನೀವು ಜಾತಿ ಭೇದ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪರಮಾತ್ಮ ಗೀತೆಗೆ ಒಬ್ಬ ಜಾತಿಗೆ ಅಂತ ಹೇಳಿದ್ದಾನೆ ಇದನ್ನ, ಯಾರೂ ತಿನ್ನಬಾರದು ಅಂತ ಹೇಳಿದ ಮೇಲೆ ಜಾತಿ ಪ್ರಶ್ನೆ ಎಲ್ಲಿ ಬಂತಿದ್ರೊಳಗೆ? ಆದ್ದರಿಂದ ಯಾರೂ ಯಾರ ಎಂಜಲನ್ನು ತಿನ್ನಬಾರದು, ಯಾರು ಯಾರ ಎಂಜಲನ್ನು ತಿನ್ನಬಾರದು. ನಿನ್ನೆ ಹೇಳಿದ ಹಾಗೆ ತನ್ನ ಎಂಜಲನ್ನೇ ತನ್ನ ತಿನ್ನಬಾರದು, ಮತ್ತೆ ತನ್ನ ಎಂಜಲನ್ನು ತಾನು ತಿನ್ನಬಾರದು ಅಂತ ಹೇಳಿದ ಮೇಲೆ ಎಷ್ಟು ಬರುತ್ತದು? ಈಗಂತೂ ಎಲ್ಲ ಊಟ ಮಾಡಿ ಟೇಬಲ್ ಮೇಲೆ ತಾನು ಉಳಿದು ಬಿಡುತ್ತಾರೆ, ಎಲ್ಲ ಫ್ರಿಜ್ಜಿ ಸೇರಿಸಿಬಿಡ್ತಾರೆ, ಮತ್ತೆ ಮುಗಿದೋಯ್ತು. ಮತ್ತೆ ಸಾಯಂಕಾಲಕ್ಕೂ ಬರೋ ಸಾಧ್ಯ ಬರ್ತಿರೋದಕ್ಕೆಲ್ಲ ಫ್ರಿಜ್ಜಲ್ಲಿ ಇಡೋದು ಮಾಡೋದು, ಮತ್ತೆ ಬಿಸಿ ಮಾಡೋದು, ಮತ್ತೆ ಹಾಕ್ಕೊಳ್ಳು. ಶಾಸ್ತ್ರ ಹೇಳುತ್ತದೆ ಒಂದು ಸರ್ತೆ ಅಡಿಗೆ ಆದ ಮೇಲೆ ಅದು ಆರಿದರೆ ಮತ್ತೆ ಬಿಸಿ ಮಾಡಬಾರದು ಅಂತ ಹೇಳುತ್ತಾರೆ. ಕರೆದಿದ್ದನ್ನು ಮತ್ತೆ ಕರಿಬಾರದು, ಹುರಿದಿದ್ದನ್ನು ಮತ್ತೆ ಹುರಿಬಾರದು, ಬೇಯಿಸಿದ್ದನ್ನು ಮತ್ತೆ ಬೇಯಿಸಬಾರದು. ಬೇಯಿಸಿದರೆ ಅದು ಅತ್ಯಂತ ತಾಮಸ ಆಹಾರ ಅಂತ. ಈವನ್ ಸೈಂಟಿಫಿಕಲಿ ತಪ್ಪದು, ಕರೆದ್ರೆ ಮತ್ತೆ ಕರಿ ಹಾಗಿಲ್ಲ, ಬೇಯಿಸಿದ್ರೆ ಮತ್ತೆ ಬೇಯಿಸ. ಇವಾಗ ಸೈಟ್ಸ್ ಯಾರು ಕೇಳ್ತಾರೆ, ಅನುಕೂಲ ನೋಡ್ತಾರೆ ಅಷ್ಟೇ. ಅವರಿಗೆ ಅನೇಕರು ಹೇಳ್ತಾರೆ ಶಾಸ್ತ್ರ ಬೈತಾರಲ್ಲ, ಇವ್ರು ಸೈನ್ಸ್ ಆರು ಫಾಲೋ ಮಾಡ್ತಾರೆ, ಸೈನ್ಸನ್ನು ಫಾಲೋ ಮಾಡೋದಿಲ್ಲ. ಸರಿಯಾಗಿ ಸೈನ್ಸ್ ಓದ್ದವನು ಶಾಸ್ತ್ರ ಅಷ್ಟು ಲೈಕ್ ಮಾಡ್ತಾರೆ. ನಮ್ಮ ಜನಕ್ಕೆ ಎಷ್ಟು ಆಶ್ಚರ್ಯ ಆಗುತ್ತೆ ಸೈನ್ಸ್ ಓದ್ದವರಿಗೆ ಅಂದರೆ, ನಮ್ಮ ಶಾಸ್ತ್ರ ಎಷ್ಟು ಹಿಂದೆ ಮಾಡಿದ್ದಾರೆ ಇದೆಲ್ಲ ಕೂಡ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಶ್ಚರ್ಯ ಆಗುತ್ತೆ. ಇವತ್ತು ಕೂತ್ಕೊಂಡು ಪರ್ಫೆಕ್ಟ್ ಸೈಂಟಿಸ್ಟ್ ಎಲ್ಲ ಮೀಟಿಂಗ್ ಮಾಡಿ ಮಾಡಿದರೆ ನಮ್ಮ ಶಾಸ್ತ್ರ ವಿಚಾರ ಕೂಡ ಅವರಿಗೆ ಆಶ್ಚರ್ಯ ಪಟ್ಟು ಬಿಡ್ತಾರೆ, ಎಷ್ಟು ಪರ್ಫೆಕ್ಟ್. ಇನ್ನೂ ಆ ಪರ್ಫೆಕ್ಷನ್ ಇವರು ಮುಟ್ಟಿಲ್ಲ. ಇವತ್ತು ಟೇಬಲ್ ಬರ್ತಾರೆ, ಒರೆಸಿಬಿಟ್ರೆ ಮೈ ಮಡಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಒರೆಸಿಬಿಟ್ರೆ ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ, ಒರೆಸಿಬಿಟ್ರೆ ಸಾಲದಕ್ಕೆ ಗೋಮಯನೇ ಹಾಕಬೇಕು. ಗೋಮಯ ಹಾಕಿ ಸಾರಿಸ್ತಾ ಹೋದರೆ ನೀವು ಬಂಗಾರದ ನೆಲದಲ್ಲಿ ಊಟ ಮಾಡಿದ್ರು ಮೈಲಿಗೆ ಅಂತ ಹೇಳಿಬಿಡ್ತಾರೆ. ಅದು ಅದು ಇದೆಲ್ಲ ಚಿನ್ನದ ಫ್ಲೋರಿಂಗ್ ಕೂಡ ಮೈಲಿಗೆ ಮಡಿಗೆ ಬರೋದಿಲ್ಲ, ಅದು ಗೋಮಯ ಸಾರಿಸಲೇಬೇಕದೆ. ಇಷ್ಟು ಮಟ್ಟಿಗೆ ಪರ್ಫೆಕ್ಷನ್ ಶಾಸ್ತ್ರ ಮೇಂಟೈನ್ ಮಾಡಿದ್ದು ಜನಾಂಗ ಉಳ್ಕೊಂಡು ಬಂದಿದೆ, ಇಲ್ಲದ ಹೋಗಿ ಎಂದೋ ನಾಶವಾಗಿ ಹೋಗ್ತಾ ಇತ್ತು. ಇವತ್ತು ನೂರಾರು ರೋಗ ರುಜಿನಗಳ ಮಧ್ಯೆ ಮನುಷ್ಯ ಬದುಕಲಿಕ್ಕೆ ಆಗ್ತಿರಲಿಲ್ಲ. ಜನ ಸಮುದಾಯ ಉಳಿದ ಮೇಲೆ ತಾನೇ ಸಾಧನೆ ಮಾಡೋದು. ಮನುಷ್ಯ ಬದುಕದೆ ಹೋದರೆ ಇನ್ನೇನು ಸಾಧನೆ ಅಚೀವ್ ಮಾಡ್ತಾನೆ? ಅವನು ಬದುಕು ಸರಿಯಾಗಿರಬೇಕು ಅಂತಿದ್ರೆ ಈ ರೀತಿ ಇರಬೇಕು. ಬದುಕು ದೀರ್ಘವಾಗಿರಬೇಕು, ಆರೋಗ್ಯ ಸರಿ ಇರಬೇಕು. ಇಪ್ಪತ್ತು ವರ್ಷ ಪ್ಯಾರಾಲಿಸಿಸ್, 100 ವರ್ಷ ಬದುಕ್ತಾನೆ, ಏನು ಸಾಧನೆ ಮಾಡಿ ಸುಮ್ಮನೆ ಬಿದ್ದುಕೊಂಡಿರ್ತಾನೆ. ಉಳಿದವರೇ ಭಾರ ಅಷ್ಟೇ, ಏನು ಆಯುಷ್ಯ ಇದೆ, ಆರೋಗ್ಯನೇ ಇಲ್ಲ. ಒಳ್ಳೆ ಆರೋಗ್ಯ ಇದೆ, ಆಯುಷ್ಯನೇ ಇಲ್ಲ. ಸಾವಿತ್ರಿ ಹೇಳಿದ್ರಲ್ಲ ನಾರದರು, ಒಳ್ಳೆ ವರ ಹುಡುಕೊ ಬಂದಿದ್ದೆ, ಎಲ್ಲ ಗುಣವಂತ ಎಲ್ಲ ಇದೆ, ಆಯುಷ್ಯನೇ ಇಲ್ಲ ಅವನಿಗೆ ಅಂತೇಳಿ. ಒಂದೇ ವರ್ಷ ಬದುಕ್ತಾನೆ, ಅದು ಡೇಂಜರೇ. ಮತ್ತೆ ಒಳ್ಳೆ 20,000 ರೂಪಾಯಿ ಸಂಬಳ, 1 ತಿಂಗಳು ಮಾತ್ರ ಕೆಲಸ, ಯಾರು ಮದುವೆ ಕೂಡ ಬಂದು ಬರಲ್ಲ. ಬಿದ್ದಿದ್ದಾಗ 1 ತಿಂಗಳ ಕೆಲಸ 20,000 ರೂಪಾಯಿ, ಏನು ಪ್ರಯೋಜನ ಅದರಿಂದ? ಅದೇ ತಿಂಗಳಿಗೆ 5,000 ಪರ್ಮನೆಂಟ್ ಜಾಬ್, ನೋ ಪ್ರಾಬ್ಲಮ್. ಆ ಥರ ಯೋಚನೆ ಮಾಡಿದರೆ ನಮ್ಮ ಸಾಧನೆ ಹೇಗಿರಬೇಕು ಅಂದರೆ, ಆರೋಗ್ಯನೂ ಇರಬೇಕು, ಆಯುಷ್ಯ ರುಚಿ ನೆಕ್ಸ್ಟ್, ರುಚಿ ಇರಬಾರ್ದು ಅಂತಲ್ಲ, ಅಟ್ ದಿ ಕಾಸ್ಟ್ ಆಫ್ ಆಯುಷ್ಯ ಆರೋಗ್ಯ ರುಚಿ ತಗೊಳ್ಳೋದಲ್ಲ. ಮತ್ತು ರುಚಿನ ಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡಬಹುದು, ಆರೋಗ್ಯ ಆಯುಷ್ಯ ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಜನಕ್ಕಿದೆ, ಅದು ಬೇಕಿಲ್ಲ, ರುಚಿ ಇದ್ರೆ ಆಯಿತು, ಇಲ್ಲ ಹೋದರೆ ಇಲ್ಲ ಅಷ್ಟೇ. ಈ ರುಚಿಯ ಬಗ್ಗೆ ಯಾವಾಗ ಮನುಷ್ಯ ಬಲಿ ಆಗ್ತಾನೆ, ಅವನು ತನ್ನ ಎಲ್ಲ ವಿಧವಾದ ಸಾಧನೆ ಕಳ್ಕೊಂಡು ಬಿಡ್ತಾರೆ ಅಂತ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಜಿತಂ ಸರ್ವಂ ಜಿತೇ ರಸೇ, ಆಹಾರದ ನಿಯಂತ್ರಣ ಯಾವನು ಮಾಡೋದಿಲ್ಲ ಅವನ ಎಲ್ಲ ಸಾಧನೆ ಕೂಡ ವೇಸ್ಟ್ ಆಗುತ್ತೆ. ಯಾವನ ಆಹಾರದ ನಿಯಂತ್ರಣವನ್ನು ಸಾಧಿಸ್ತಾನೆ ಅವನ ಎಲ್ಲ ಗುರಿಯನ್ನು ಮುಟ್ತಾನೆ ಅಂತ ಹೇಳುತ್ತಾರೆ. ಆಹಾರದ ಹತೋಟಿ ಅವನ ಎಲ್ಲ ರೀತಿಯಾದ ಪ್ರಗತಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ರಾಜಮಾರ್ಗ ಅದು. ಅದರಿಂದ ಉಚ್ಚಿಷ್ಟಂಚಾಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ, ಇಷ್ಟು ಆಹಾರದ ಬಗ್ಗೆ ಭಗವಂತ ಹೇಳಿದ ಮಾತು. ಈಗ ತುಂಬ ವಿಚಾರಗಳು ಉಂಟು, ಆದರೆ ನಮ್ಮ ವೇಳೆ ಮಿತಿ ಇದೆ. ನಾಳೆಗಿದ ಮಂಗಳ ಆಗಬೇಕು 17ನೇ ಅಧ್ಯಾಯ, ಆದ್ದರಿಂದ ಅಷ್ಟು ಸಾಕು. ನಿನ್ನೆ ಕೆಲವು ಕಥೆಗಳನ್ನು ಕೂಡ ಹೇಳಿಯಾಗಿದೆ ಈಗಾಗಲೇ. ಎಷ್ಟು ಸೂಕ್ಷ್ಮವಾಗಿ ನಮ್ಮ ಶಾಸ್ತ್ರ, ಉಗುರು ತುಂಡು ಬಂದರೆ, ಕೂದಲು ಬಂದರೆ ಎಂದು ಅದು ಆ ಊಟ ಭೋಜನ ಮುಂದುವರೆಸಬೇಡಿ, ಜಸ್ಟ್ ಸ್ಟಾಪ್ ಇಟ್ ಅಂತ ಹೇಳ್ತಾರೆ. ಬರಬಾರದು, ಬಂದರೆ ಅಲ್ಲಿ ಇಳಿಸಿಬಿಡದೆ ಹೊರತು ಮುಂದುವರೆಸಾಗಿಲ್ವೇ ಇಲ್ಲ ಭೋಜನ. ಇಷ್ಟರ ಮಟ್ಟಿಗೆ ಎಚ್ಚರ ಕೊಟ್ಟಿತ್ತು. ಮತ್ತು ಸ್ವಚ್ಛವಾಗಿ ನೋಡಿ, ಅನೇಕರು ನೋಡಿ, ಈ ಅಡುಗೆ ಎಂಥದ್ದಾರು ಇರಲಿ, ಊಟ ಕೂಡ ಸ್ಟೈಲ್ ಇದೆಯಲ್ಲ, ಇಲ್ಲೆಲ್ಲ ಊಟ ಮಾಡೋಕ್ಕೆ ಬರೋದಿಲ್ಲ. ಸ್ವಚ್ಛವಾಗಿ ಯಾವುದೋ ಬಟ್ಟೆಯಲ್ಲಿ ಬಂದಿರ್ತಾನೆ, ಹಾಗೆ ಅಡುಗೆ ಮನೆ ಪ್ರವೇಶ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಡೈನಿಂಗ್ ಹಾಲಿಗೆ ಹೋಗೋಕ್ಕೆ ಬರೋದಿಲ್ಲ, ಅವೆಲ್ಲ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಆ ಬಟ್ಟೆ ಬದಲಾಯಿಸೇ ಊಟ ಮಾಡಬೇಕೇ ಹೊರತು ಆ ಉಟ್ಟು ಬಟ್ಟೆಯಲ್ಲೇ ಊಟ ಮಾಡಬಾರ್ದು. ಹೊರಗೆ ಹೋಗಿ ಬಂದ ಅಂದರೆ ಎಷ್ಟು ಗಲೀಜಾಗಿರುತ್ತೆ ಲೆಕ್ಕ ಇದೆ ನಿಮಗೆ? ಅದನ್ನು ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಬಂದಿರ್ತಾರೆ, ಹೋಗಿ ಇವನು ಬಸ್ನಲ್ಲಿ ಹೋಗ್ತಾನೆ, ಇವ್ರ ಪ್ಯಾಂಟ್ ಅವ್ರ ಪ್ಯಾಂಟ್ ಎಲ್ಲ ತಾಕ್ತಾ ಇರುತ್ತೆ, ಇವನೇನು ಶುದ್ಧವಾಗಿರ್ಬೋದು, ಟಚ್ ಆಗೋದಿಲ್ವಾ, ಎಲ್ಲ ಕೊಳೆಗಳು. ಬರ್ತಾನೆ ಕೈ ಇಟ್ಕೊಂಡು ಬಡಿಸಿ ತಿಂದು ಕುತ್ಕೊಂಡ್ಬಿಡ್ತಾನೆ, ಪ್ಯಾಂಟ್ ಕೈ ಇಟ್ಕೊಂಡ್ಬಿಟ್ಟು ತಿನ್ನೋದೇನು ತಿಂತಾನೆ ಇವನು, ಎಷ್ಟು ಜನದ ಕೊಳಕ್ಕೆ ತಿಂತಾನೆ ಗೊತ್ತಾಗ. ಆದ್ದರಿಂದ ಎಷ್ಟೇ ಕ್ಲೀನ್ ಇದ್ರು ಕೂಡ ಬಟ್ಟೆ ಫಸ್ಟ್ ಚೇಂಜ್ ಮಾಡಿಬಿಡಿ ಅಂತ ಹೇಳಿದ್ರು. ಚೇಂಜ್ ಮಾಡಲೇಬೇಕಾದ್ರೆ ಅದು ಕೂಡ ಚೇಂಜ್ ಮಾಡಬೇಕಾದ್ರೆ ಶುದ್ಧವಾಗಿರಬೇಕು. ಯಾವ್ದು ಇನ್ನೊಂದು ದಟ್ಟಿ ಬಟ್ಟೆ ಚೇಂಜ್ ಮಾಡಿದ್ರೆ ಏನು ಉಪಯೋಗ ಈ ಮತ್ತೆ? ಅದು ಶುದ್ಧವಾಗಿರಬೇಕು. ಆ ಶುದ್ಧಿಗೋಸ್ಕರ ಏನು ಮಾಡಿಬಿಡಿ, ಮಡಿ ಅಂತ ಕರೆದ್ರೆ ಮಡಿ ಪ್ರತ್ಯೇಕ ಇರಿ, ಒಂದು ಕಡೆ ಮಿಕ್ಸ್ ಆಗಿಬಿಟ್ಟು ಯಥಾ ಪ್ರಕಾರ ಕೊಳಕ್ಕೆ ಸೇರೇ ಸೇರುತ್ತೆ. ಒಂದಕ್ಕೊಂದು ಪ್ರತ್ಯೇಕ ಇರಬೇಕು, ಅದು ಊಟದ ಇದೇ ರೀತಿಯೇ ಬೇರೆ. ಅದಕ್ಕೆ ಮಗುಟ ಮಡಿ ಅಂತ ಕರೆದಿದ್ದು ಅದಕ್ಕೆ. ಆ ರೇಷ್ಮೆ ಆದರೆ ಭಾರಿ ಶ್ರೇಷ್ಠ, ಆದ ಹೋದರೆ ಯಾವುದಾದ್ರೂ ಒಂದು ಬಟ್ಟೆ ಆಗಲಿ, ಏನೂ ಆಗಲಿಲ್ಲ ಹೋದಲ್ಲೋ ಈ ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಒಂದು ಎರಡು ಬೇಕು ನಮಗೆ. ನಮ್ಮ ದೇಹ ಶುದ್ಧಿ ಒಂದು, ನಮ್ಮ ಆಹಾರ ದೇವತೆಗಳಿಗೆ ಅರ್ಪಣೆ ಆಗುತ್ತೆ ಇನ್ನೊಂದದು. ಪ್ರಾಣಾಯಾಮ ಎಲ್ಲ ಹೇಳುತ್ತೇವೆ, ದೇವತೆಗಳಿಗೆ ಮುಟ್ಟಬೇಕು ಅದೆಲ್ಲ ಕೂಡ. ದೇವತೆಗಳಿಗೆ ಮುಟ್ಟಬೇಕಾದ್ರೆ ನಮ್ಮ ಮಡಿಗೆ ಕೊಟ್ಟಿರ್ತಾನೆ ತಗೋತಾರೆ, ಇಲ್ಲಿ ತಗೊಳ್ಳೋ ಸಾಧ್ಯ ಇಲ್ಲ ಅವರು. ಆ ದೃಷ್ಟಿಯಿಂದ ನಮ್ಮ ದೇಹಕ್ಕೆ ಮುಟ್ಟಬೇಕು, ನಾವು ಸುಖವಾಗಿರಬೇಕು, ದೇವತೆಗಳು ಸ್ವೀಕಾರ ಮಾಡಬೇಕಾದ್ರಿಂದ ಮಡಿ ಅನ್ನೋ ಕಾನ್ಸೆಪ್ಟ್ ಬಂತು. ಕೆಲವರು ಇರ್ತಾರೆ ನಮಗೇನು ಮಡಿ ಮೇಲಿಗೆ ಮಾಡೋದಿಲ್ಲ ಅಂತಾರೆ. ಇದೇ ಮಡಿ ಮೇಲಿಗೆ ಒಂದು ಒಬ್ಬ ಅವರಿವರು ಹೇಳಿದ್ದಲ್ಲ, ಪ್ರತಿಯೊಬ್ಬರಿಗೂ ಹೇಳಿದ್ದಾದ್ರಿಂದ ನಾವು ಮಾಡೋದಿಲ್ಲ ಆದರೆ ದಡ್ಡ ಅಂತ ಅರ್ಥ. ಎಲ್ಲರೂ ಅದನ್ನು ಫಾಲೋ ಮಾಡಲೇಬೇಕಾದ್ರು. ಹೇಗೆ ನಾವು ಹೈಜೀನ್ಗೋಸ್ಕರ ಪ್ರತಿಯೊಂದು ಫಾಲೋ ಮಾಡ್ತೇವೋ, ಶಾಸ್ತ್ರನ ಹಾಗೆ ಫಾಲೋ ಮಾಡಲೇಬೇಕು. ನಮ್ಮ ಮಡಿ ಮಾಡೋದಿಲ್ಲ ಅಂದರೆ ದಡ್ಡ ಅಂತಾನೆ ಅರ್ಥ. ತಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಬೇಕು, ಎಲ್ಲ ಮಾಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ವಿಚಾರ ಬೇರೆ. ಆದರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ನಾನ ಮಾಡಿಯೇ ಮಾಡಬೇಕು. ಸನ್ಯಾಸಿಗಳಿಗೆ ಅದೇ, ಬೇರೆ ವಿಧಿ ಇಲ್ಲ ಅವರಿಗೆ. ಸತ್ ಮೇಲೆ ಮತ್ತೇನಾದ್ರು ತಿನ್ನಬೇಕು ಅಂತ ಇದ್ದರೆ ಬರೀ ಬಟ್ಟೆ ಬದಲಾಯಿಸಿದ್ರೆ ಸ್ನಾನನೇ ಮಾಡಬೇಕು, ಅವ್ರು ಬೇರೆ ದಾರಿ ಇಲ್ಲ. ಆದರೆ ಇವ್ರಿಗೆ ಹಾಗೆ ಹೇಳಲಿಲ್ಲ, ನೀವು ವಸ್ತ್ರಾಂತರ ಮಾಡಿ ಅಷ್ಟಾದರೂ ಮಾಡಿ ಅಂತ ಹೇಳಿದ್ರು. ನೆಲದ ಮೇಲೆ ತಿನ್ನಬೇಕು, ನೆಲ ಅಂದರೆ ಯಜ್ಞ ಭೂಮಿ ಅದು. ಟೇಬಲ್ ಪುಣ್ಯಕ್ಕೊಂದು ಕಾಲ ಬರ್ಬೋದು, ಟೇಬಲ್ ಮೇಲೆ ಪವಮಾನ ಹೋಮ ಮಾಡ್ತೀವಿ ಅಂತ ಹೇಳಿ ಏನು ಮಾಡಬೇಕು ಈ ಮತ್ತೆ? ಟೇಬಲ್ ಮೇಲೆ ಪವಮಾನ ಹೋಮ, ಟೇಬಲ್ ಮೇಲೆ ಸಿದ್ಧ ಟೇಬಲ್ ಹೋಮ ಅಂಥೇಳಿ ಮಾಡಿದ್ರೆ ಬರೋದಿಲ್ಲ. ನೆಲ ಟಚ್ ಆಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ಮಾಡ್ತಕ್ಕಂಥ ದೇವ್ರ ಪೂಜೆ ಮಾಡಬೇಕಾದ್ರೆ ನೆಲ ಟಚ್ ಆಗಬೇಕು ಅದು ಮಂಟಪ. ಅದೇ ರೀತಿ ಊಟಕ್ಕೆ ಕೂತ ಯಜ್ಞ ಅದು, ನೆಲ ಟಚ್ ಆಗಬೇಕು, ಕೆಳಗೆ ಗ್ಯಾಪ್ ಇರಬಾರ್ದು, ಕೆಳಗೆ ಗ್ಯಾಪ್ ಇದ್ದರೆ ಮಡಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಸೈನ್ಸ್ ಅರ್ಥವಾಗಿ ಇನ್ನೂ ಎಷ್ಟೋ ದಿವಸಗಳು ಬೇಕಾಗುತ್ತೆ. ಇವತ್ತು ನೋಡಿ, ಏಡ್ಸ್ ಗಿಡ್ಸ್ ಮೊದಲಾದ ರೋಗ ಬಂದಿದೆಯಲ್ಲ, ಎಷ್ಟು ಯಾವ ರೀತಿ ಹರಡುತ್ತದೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಇವರು. ಮತ್ತು ಗೊತ್ತಿರೋ ರೋಗ ಎಷ್ಟು ಡೇಂಜರಸ್ಸು, ಇನ್ನು ಹೊಸ ಹೊಸ ರೋಗ ಸೃಷ್ಟಿಯಾಗುತ್ತೆ. ಮತ್ತು ಮನುಷ್ಯ ಯೋಚನೆ ಮಾಡೋಕ್ಕಾಗದಿದ್ದು ಬರುತ್ತೆ, ಆ ರೆಮಿಡಿ ಕಂಡಿಡಿದ ಇನ್ನೊಂದು ಹೊಸ ರೋಗ ಶುರುವಾಗಿರುತ್ತಾಗಲಿ. ಇದು ಕೊನೆಯಿಲ್ಲ, ಮೊದಲಿಲ್ಲ. ಕಸ ಹೇಗೆ ಬಳದಷ್ಟು ಬಿಡ್ತಾ ಇರುತ್ತೋ, ಎಷ್ಟೇ ನೀವು ಉಪಾಯ ಕಂಡುಹಿಡಿದಿರಿ ಔಷಧಿ ಕಂಡು ರೋಗ ಬೆಳೀತಾನೆ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಾಗ, ಆದಷ್ಟು ಕಸ ಬಿಡಿಸಿ ಅದನ್ನು ಬೆಳೆಯೋದಲ್ಲ, ಆದಷ್ಟು ಬೀಳದಂತೆ ನೋಡಿಕೊಳ್ಳೋದು. ಪ್ರಕ್ಷಾಳನಾಧ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ ನೋಡಿ. ಅದೇ ನಾವು ರೋಗ ಬಂದಾಗ ವಾಸಿ ಮಾಡಿ, ರೋಗ ಬರಿಸ್ಕೊಂಡು ವಾಸಿ ಮಾಡೋದಲ್ಲ, ರೋಗ ಬರದಂತೆ ಬದುಕಬೇಕು ಅನ್ನೋದಕ್ಕೆ ಭಗವಂತ ಹೇಳಿದಂತಹ ಆಹಾರದ ನಿಯಮಗಳನ್ನು ಅಭ್ಯಾಸ ಮಾಡಿದರೆ ಸರಿ ಹೋಗುತ್ತೆ. ಇಷ್ಟು ಹೇಳಿದ್ರೆ ಎಲ್ಲ ಮಾಡ್ತಾರಾ? ಮಾಡೋದಿಲ್ಲ. ಯಾಕೆ ಪ್ರಿಯಂ, ಅವ್ರ ನೇಚರ್ ಇರೋದೇ ಹಾಗೆ ಅಂತ ಭಗವಂತ ಹೇಳಿದ್ರು. ಅವ್ರ ನೇಚರ್ ಇರೋದೇ ಹಾಗೆ. ಎಷ್ಟು ಬೇಕಾದ್ರೂ ಒಳ್ಳೆ ಪದಾರ್ಥ ಮಾಡಿರಲಿ, ಮನೆ ದೇವರ ನೈವೇದ್ಯ ತಂದಿರಲಿ, ಇಲ್ಲ ನಾನು ಮನೇಲಿ ಊಟ ಮಾಡಿದ್ರೆ ಊಟ ತಿನ್ಕೊಂಡು ಹೋಗ್ತೇನೆ ಅಂತ ಹೊರಟೇ ಬಿಡ್ತಾನೋ, ಈ ಕಡೆ ಕಣ್ಣೆತ್ತಿ ನೋಡೋದಿಲ್ಲ, ಏನಾಗ ಬೇಕೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅವನಿಗೆ ಟೇಸ್ಟೇ ಇಲ್ಲ ಕಡೆಗೆ. ಬೇಡ ಅಂತ ಹೇಳಿಲ್ಲ ನಾನೀಗ, ಬೇಕ ತಿರುಪತಿ ಪ್ರಸಾದ ಬೇಕಾದ್ರೆ ತಂದಿಡಿ, ನಾನು ಅಲ್ಲೇ ಹೋಗೋದಿಲ್ಲ, ಹೋಗೋದಿಲ್ಲ. ಈ ಥರ ಅವ್ರು ನ್ಯಾಚುರಲ್ ಟೇಸ್ಟ್. ಕೆಲವರು ಇರ್ತಾರೆ ಉಪವಾಸ ಬಿದ್ದಬೇಕಾದ್ರೆ ಒದ್ದಾಡ್ತೇನೆ, ಅಲ್ಲೆಲ್ಲ ತಿನ್ನಲಿಕ್ಕಾಗೋದಿಲ್ಲ ಅಂತ ಹೇಳಿದ್ದೆ. ಇವನು ಸಂಸ್ಕಾರ ಬಂದಿರೋದೇ ಹಾಗೆ. ನೀವು ಆ ಬಿಟ್ಟಿ ಕೊಡ್ತೀರಿ, ಲಕ್ಷಾಂತರ ರೂಪಾಯಿ ಕೊಡ್ತೀವಿ, ಹೋಟ್ಲಿ ಬನ್ನಿ, ಬರಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೆ. ನಮಗೆ ಹಣಕಾಸು ಬರುತ್ತೆ, ಆಯುಷ್ಯ ಬರುತ್ತಾ, ಆರೋಗ್ಯ ಬರುತ್ತಾ, ಮತ್ತೆ ಸಾಧ್ಯವೇ ಇಲ್ಲ. ಅದನ್ನು ಯೋಚನೆ ಮಾಡಿ ದೇವವನ್ನು ಪಾಲನೆ ಮಾಡಬೇಕಾದದ್ದು ಕರ್ತವ್ಯ. ಇದನ್ನು ಕೇಳಿದಾಗ ಏನಾಗುತ್ತೆ, ಯಾರಾದರೂ ಗೊತ್ತಿಲ್ಲದ ದಾರಿ ತಪ್ಪಿದ್ರೆ ಸರಿ ಹೋಗಿಬಿಡ್ತಾರೆ. ಅದು ಉದ್ದೇಶ ಬಿಡ್ಕೊಬಾರ್ದವರಿಗೆ ಅದು ಟೇಸ್ಟ್ ಉಚ್ಚದೆ, ನಮ್ಮಿಷ್ಟ ಬಿಡಿ, ಏನೇ ಹೇಳಿದ್ರು ನಮ್ಮ ಪಾಡು ನಮಗೆ ಅನ್ನೋ ಭಾವನೆ ಬರುತ್ತೆ. ಆದ್ದರಿಂದ ಅದನ್ನೇ ಶ್ರದ್ಧೆ ಅಂತ ಕರೆದಿದ್ರು. ಅವರ ಒರಿಜಿನಲ್ ನಂಬಿಕೆ ಅದು, ಬೇಸಿಕ್ ಬಿಲೀಫ್ ಇರೋದೇ ಹಾಗೆ. ಆದ್ದರಿಂದಾಗಿನೆ ಅವರನ್ನ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ ನಾವು ಕೇಳಬೇಕಾದ ಕಾರಣ ಇಲ್ಲ, ನಮ್ಮಷ್ಟಕ್ಕೆ ನಾವಿದ್ರೆ ಆಯ್ತು. ಮುಂದೆ ಭಗವಂತ ಈ ಅನೇಕ ವಿಧವಾದ ತಪಸ್ಸಿನ ಬಗ್ಗೆ, ಯಜ್ಞದ ಬಗ್ಗೆ ವಿಭಾಗ ಮಾಡ್ತಾ ನಿನ್ನೆ ಹೇಳಿದ್ದಾನೆ, ಆಹಾರ ಯಜ್ಞ ತಪಶ್ಚ ದಾನಂಚ ತೇಷಾಂ ಭೇದ ಮಿಮಂ ಶೃಣು. ಆಹಾರನೂ ಮೂರು ವಿಧ, ಯಜ್ಞನೂ ಮೂರು ವಿಧ, ದಾನನೂ ಮೂರು ವಿಧ, ತಪಸ್ಸು ಮೂರು ವಿಧ ಅಂತ ಹೇಳಿದ್ದಾನೆ. ಈಗ ತಪಸ್ಸಿನ ಇದು ನೋಡಿದ್ರೆ ಆಹಾರದ ವಿಷಯ ನೋಡಿದ್ದೇವೆ. ಇನ್ನು ಮುಂದೆ ಯಜ್ಞಗಳು ಮೂರು ವಿಧ, ಸಾತ್ವಿಕ ಯಜ್ಞ, ರಾಜಸ ಯಜ್ಞ ಮತ್ತು ತಾಮಸ ಯಜ್ಞ ಅಂತ ಯಜ್ಞ ಮೂರು ವಿಧ. ಸಾತ್ವಿಕ ಯಜ್ಞ ಅಂದರೆ ಯಾವುದು? ಅಫಲಾಕಾಂಕ್ಷಿಭಿರ್ ಯಜ್ಞ ವಿಧಿದೃಷ್ಟ ಯಯುಜ್ಯತೆ ಯಷ್ಟವ್ಯಮೇವೇತಿ ಮನಸ್ಸಮಾಧಾಯ ಸಹ ಸಾತ್ವಿಕ. ಇದು ಸಾತ್ವಿಕ ಯಜ್ಞ. ಇವತ್ತು ಯಜ್ಞ ಆಶ್ಚರ್ಯ ಅಂದರೆ ನಾವು ಯಜ್ಞ ಮಾಡಿದ ತಕ್ಷಣ ಪುಣ್ಯಾತ್ಮ ಅನ್ಕೊಂಡ್ಬಿಡ್ತೇವೆ ತಕ್ಷಣನೇ. ತಪ್ಪೋದು, ಯಜ್ಞದಲ್ಲೂ ಮೂರು ವಿಧ ಇದೆ ಅಂತ ಹೇಳ್ತಾರೆ. ತಾಮಸ ಯಜ್ಞನೂ ಇದೆ, ರಾಕ್ಷಸರು ಮಾಡೋ ಯಜ್ಞ ಬೇರೆ ಇದೆ, ಸಾತ್ವಿಕರು ಮಾಡೋ ಯಜ್ಞ ಇದೆ. ಆದ್ದರಿಂದ ಸಾತ್ವಿಕ ಯಜ್ಞ ಅಂದ್ರೇನು? ಅಫಲಾಕಾಂಕ್ಷಿಭಿ ವಿಧಿ ದೃಷ್ಟ ಯಹ ಯುಜ್ಯತೆ. ಅವರಿಗೆ ಫಲಾಕಾಂಕ್ಷೆನೇ ಇಲ್ಲ. ಮೊದಲನೇದಾಗಿ ಫಲಾಪೇಕ್ಷೆಯಿಂದ ಮಾಡ್ತಾನೋ ಯಜ್ಞ ಹೋಯ್ತು, ಫಸ್ಟ್ ಕ್ವಾಲಿಟಿ ಅಲ್ಲ ಅದು, ಸೆಕೆಂಡ್ ಗ್ರೇಡ್ ಕೆಲಸನೇ ಅದು. ಎರಡನೇದಾಗಿ ಅಫಲಾಕಾಂಕ್ಷಿಭಿ ವಿಧಿದೃಷ್ಟ, ಫಲದ ಅಪೇಕ್ಷೆ ಇರಲೇಬಾರ್ದು. ಯಾರೋ ಹೇಳ್ತಾರೆ ಪ್ರಾಬ್ಲಮ್ ಮಾಡ್ತೀವಿ ಅಂತ, ಮನೆ ಕರೆಯಕ್ಕೆ ಬರ್ತಾರೆ, ಯಾತಕ್ಕೆ ಮಾಡ್ತೀರಿ ಅಂತ ಕೇಳ್ತಾರೆ. ಏನೋ ಒಂದಿನ ಅಂದ್ಕೊಂಡಿದ್ದೆ, ಕೆಲಸ ಆಯಿತು, ಅದಕ್ಕೆ ಮಾಡ್ತೇನೆ. ಆಯಿತು, ರಾಜಸ ನಾನು ಹೋಗ್ಬೇಕನ್ನೋ ಸಿಟಿ ಇಲ್ಲ, ಹೋಗಲೇಬೇಕು ಅಂತೇನಿಲ್ಲ. ಅದಕ್ಕೆ ಕೆಲಸ ಅಂಥದ್ದಕ್ಕೆ ಜಾಸ್ತಿ ಹೋಗೋದು. ಆದರೆ ಶಾಸ್ತ್ರ ಹೇಳ್ತದೆ, ಜೈತೀರ್ಥರು ಬರೀತಾರೆ, ನಿಷ್ಕಾಮ ಕರ್ಮಕ್ಕೆ ಆಹ್ವಾನ ಬಂದರೆ ಹೋಗಿ, ಸಕಾಮಕ್ಕೆ ಬರಬೇಕು ಅಂದರೆ ಬಿಟ್ಟು ಬಿಡಿ, ಹೋಗಬೇಕನ್ನೋ ಸಿಟಿ ಇಲ್ಲ. ಆದರೆ ನಾವು ಪಾರ್ಟಿ ಆಗಬೇಕಾದ ಕಾರಣ ಇಲ್ಲ ಅಂತ ಹೇಳಿಬಿಡ್ತಾರೆ. ಮಾಫಲೇಶು ಕದಾಚನ ಭಗವದ್ಗೀತೆಯ ಸಂದೇಶ, ಪ್ರತಿಫಲದ ಅಪೇಕ್ಷೆಯಿಂದ ಏನನ್ನೂ ಮಾಡಬೇಡಿ ಅಂತ ಶಾಸ್ತ್ರ ಹೇಳಿರೋದ್ರಿಂದ ಪ್ರತಿಫಲವನ್ನು ನಾವು ಅಪೇಕ್ಷಿಸಬಾರದು ಅಲ್ಲ, ಯಾರು ಅಪೇಕ್ಷಿಸಿ ಮಾಡ್ತಾರಲ್ಲ ಅದು ರಾಜಸ, ಆದ್ದರಿಂದ ಅದು ಕಂಡು ಹೋಗಬೇಡಿ ಅಂತ ಹೇಳಿಬಿಟ್ಟು. ಆಮೇಲೆ ವಿಧಿದೃಷ್ಟ, ಎರಡನೇ ಫಲದ ಅಪೇಕ್ಷೆ ಇಲ್ಲ ಅಂತ ಏನೇನು ಮಾಡಲಿಕ್ಕೆ ಬರೋದಿಲ್ಲ, ಅದು ಮಾಡಬೇಕಾದ ಕೆಲಸನೇ ಆಗಿರಬೇಕು. ಆನರ್ ಜಾಬ್ ಅಂತ ಹೇಳಿಬಿಟ್ಟು ಕಾರ್ಡ್ರಿಗೆ ಅಕೌಂಟೆಂಟ್ ಆಗ್ಲಿಕ್ಕೆ ಬರುತ್ತಾ, ಗುಂಡಾಗಳಿಗೆ ಅಕೌಂಟೆಂಟ್ ಆಗಲಿಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಆನರ್ ಜಾಬ್ ಎಲ್ಲಿ ಮಾಡಬೇಕು? ಧರ್ಮ ಸಂಸ್ಥೆಯಲ್ಲಿ ಮಾಡ್ತಾರೆ. ಯಾಕೆ ಮಾಡಿದರೆ ಪುಣ್ಯ ಬರಬೇಕು ಅಂತ ಇರಬೇಕು, ಅವ್ರು ಬೇರೆ ಆಗಬಾರ್ದು. ವಿಧಿದೃಷ್ಟ ಅಂದರೆ ವಿಧಿ ವಿಹಿತವಾಗಿರಬೇಕು, ಶಾಸ್ತ್ರದಲ್ಲಿ ಇದನ್ನು ಮಾಡಿ ಅಂತ ಹೇಳಿರಬೇಕು, ಅದನ್ನು ಮಾಡಬೇಕೇ ಹೊರತು ಮಾಡಬಾರದು, ಯಜ್ಞವನ್ನು ಮಾಡಬಾರದು. ಎಷ್ಟೋ ಜನಕ್ಕೆ ಯಾವುದೋ ಉತ್ಸವ ಕರೀತಾರಲ್ಲ, ಉತ್ಸವಗಳೇ ಅಲ್ಲವು, ಯಾವ ಶಾಸ್ತ್ರದಲ್ಲೂ ಹೇಳಿಯೇ ಇಲ್ಲ. ಅಲ್ಲಿ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಮಾಡಿದವನಿಗೂ ಪ್ರಯೋಜನ ಇಲ್ಲ, ಹೋದವನಿಗೂ ಪ್ರಯೋಜನ ಇಲ್ಲ, ನೋಡಿದವನಿಗೂ ಪ್ರಯೋಜನ ಇಲ್ಲ. ಅಂಥದ್ದಕ್ಕೆಲ್ಲ ಗಮನಿಸಬೇಡಿ, ಮೊದಲೇ ವಿಧಿದೃಷ್ಟವಾಗಿರಬೇಕು. ಯಾವುದೋ ವ್ರತ ಹೇಳ್ತಾರೆ, ಎಲ್ಲಿ ಯಾವ ಗ್ರಂಥಲ್ಲಿ ಹೇಳಿದ್ದಾರೆ ಮೊದಲು ಕೇಳಬೇಕಾದ್ರೆ, ಪುರಾಣದಲ್ಲಿ ಬಂದಿದೆಯಾ, ಸ್ಮೃತಿಗಳಲ್ಲಿ ಹೇಳಿದ್ದಾರೆ, ಮಹಾಭಾರತ ಯಾವ್ದು ಹೇಳಿದೆ ಕೇಳಬೇಕಾದ್ರೆ, ಯಾವುದು ಹೇಳಿಲ್ಲ ಅದಲ್ಲೋ ಜಸ್ಟ್ ಲೀವ್ ಇಟ್, ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಎಲ್ಲೇ ಹೇಳಿದ್ರು ಕೂಡ ಫಲದ ಅಪೇಕ್ಷೆಯಿಂದ ಮಾತ್ರ ಮಾಡಲೇಬಾರದು. ಫಲ ಅಲ್ಲಿ ಹೇಳಿರ್ಬೋದು, ಆದರೆ ನಾವು ಅದನ್ನು ಫಲ ಕೇಳಕ್ಕೆ ಹೋಗಬಾರ್ದು. ಫಲ ಅವ್ರು ಹೇಳ್ತಾರೆ, ಅದು ಕೇಳಬೇಕು ಅಂತಲ್ಲ. ಉದಾಹರಣೆಗೆ ಹಾಕಿರ್ತಾರೆ, ಸರ್ವ ಸೇವೆಗೆ 5 ಜನ ಊಟಕ್ಕೆ ಬರಬಹುದು ಅಂತ ಹಾಕಿರ್ತಾರೆ. 5 ಜನ ಹುಡ್ಕೊಂಡೇ ಹೋಗಬೇಕಾಗಿಲ್ಲ, 5 ಜನ ಬನ್ನಿ ವೇಸ್ಟ್ ಆಗುತ್ತೆ, ಅದು ಕರ್ಕೊಂಡು ಹೋಗಬೇಕಾಗಿಲ್ಲ. ನಮ್ಮ ಜನ ಹಾಗಲ್ಲ, ಅದು ಸೇವೆ ನೋಡಿಸ್ಬೇಕಾದ್ರೆ ಎಷ್ಟು ಜನ ಊಟಕ್ಕೆ ಹೋಗ್ತೇವೆ ನೋಡ್ಕೊಂಡು ಅದಿಷ್ಟು ಹುಡುಕ್ತಾರೆ. ಆಮೇಲೆ 5 ಜನಕ್ಕಾದ್ರೆ ಯಾವ ಸೇವೆ ಮಾಡಿಸೋಣ, ಇಬ್ಬರಿಗಾದ್ರೆ ಎಷ್ಟು ಮಾಡಿಸೋಣ, ಒಬ್ಬರಿಗಾದ್ರೆ ಯಾವ್ದು ಇಲ್ಲದೆ ಹೋಗಿಬಿಟ್ರೆ ಮಿನಿಮಮ್ 2 ಆಗಿಬಿಟ್ರೆ ಸೇವೆನೇ ಬೇಡ, ಬರೀ ದುಡ್ಡು ಹಾಕ್ಬಿಟ್ರೆ ಸಾಕು, ಸೇವೆ ಮಾಡಿ ಇನ್ನೊಬ್ರು ವೇಸ್ಟ್ ಆಗುತ್ತೆ, ಆ ಥರ ಯೋಚನೆ ಮಾಡಕ್ಕೆ ಹೋಗಬಾರ್ದು. ನಮ್ಮ ಸೇವೆ ಸೇವೆ, ಪ್ರಸಾದ ಪ್ರಸಾದ ಅಷ್ಟೇ. ಯಾರೋ ಬಂದರೂ ಸರಿನೇ, ಬರಲಿಲ್ಲ ಯೋಚನೆ ಇಲ್ಲ, ಇನ್ನೂ ಹೆಚ್ಚು ಪುಣ್ಯ ಬಂತಲ್ಲ, 5 ಜನ ಊಟಕ್ಕೆ ಪ್ರಾವಿಷನ್ ಇಟ್ಟಿದ್ದಾರೆ, ಇಬ್ಬರೇ ಸಿಕ್ಕರು, 3 ಜನ ಇನ್ನೊಬ್ರಿಗೆ ಹಾಕಿದ್ದೆ ಪುಣ್ಯ ಬಂತಲ್ಲ, ನಮಗೆ ಗೊತ್ತಿರೋದಾರೆ ಆಗಬೇಕಾಗಿಲ್ಲ. ಅಲ್ಲಿ ಸಂಸ್ಥೆಗೆ ಯಾರು ಒಳ್ಳೆಯವರೇ ಬರ್ತಾರೆ ಅಂತ ಹೇಳ್ಕೊಂಡು ಮುಂದೋಯ್ತಲ್ಲ, ದೊಡ್ಡ ಯೋಗ ಬಂದಾಗಾಯ್ತು. ನಮ್ಮ ಜನ ಹಾಗೆ ಮಾಡೋದೇ, ನಾವು ದಡ್ರ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಜಾಣತನ ತೋರಿಸ್ಬೇಕಲ್ಲ, ಮಾಡಬಾರ್ದು ಹಾಗೆಲ್ಲ. ಅಫಲಾಕಾಂಕ್ಷಿಭಿ ಯಜ್ಞ ವಿಧಿದೃಷ್ಟ ಯಹ ಇಜ್ಜತೆ ಎಷ್ಟವ್ಯವೇತಿ ಮನಸ್ಸಮಾಧಾಯ. ಮನಸ್ಸನ್ನು ಗಟ್ಟಿ ಮಾಡಬೇಕು, ಮಾಡಲೇಬೇಕು, ಸಂಕಲ್ಪ ಮಾಡಬೇಕು. ಯಾತಕ್ಕೋಸ್ಕರ ಎಷ್ಟವ್ಯಮೇವ, ಅದು ಮಾಡಬೇಕು ಮಾಡಬೇಕಷ್ಟೆ. ಆಫೀಸ್ಗೆ ಯಾಕೆ ಹೋಗ್ತೀರಿ ಅಂದರೆ ಹೋಗಬೇಕು ಹೋಗಬೇಕು, ನಾವು ಸಂಬಳ ಕೊಡ್ತಾರೆ ಹೋಗ್ತಾ ಹೋಗಬೇಕಷ್ಟೆ. ಬೇರೆ ಮತ್ತೇನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆಯಾ ಅದೆಲ್ಲ ಕೇಳಬೇಕಾಗಿಲ್ಲ. ಯಾರು ಪಿಕ್ನಿಕ್ ಹೋಗ್ತೀರಾ, ಏನೂ ಇಲ್ಲ. ಆಫೀಸ್ ಸಂಬಳ ಇದೆ, ನನಗೆ ಕೆಲಸ ವರ್ಕಿಂಗ್ ಡೇ ಇವತ್ತು ಹೋಗಲೇಬೇಕಷ್ಟೆ. ಎಷ್ಟವ್ಯಮೇವ, ಆಫೀಸು ಹೋಗಬೇಕು ಹೋಗಬೇಕು ಅಂತ ಹೇಗೆ ಹೋಗ್ತೇವೋ, ಪ್ರಮಾಣ ಮಾಡಬೇಕು ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು ಮಾಡಬೇಕು, ಪೂಜೆ ಮಾಡಬೇಕು ಮಾಡಬೇಕು ಅಷ್ಟೇ ಹೊರತು ಅದನ್ನು ನಾವು ಯಾತಕ್ಕೆ ಅಂತ ಕೇಳೋ ಪ್ರಶ್ನೆ ಇಲ್ಲ. ಅದಕ್ಕೆ ಯಾತಕ್ಕೆ ಅಂತ ಪ್ರಶ್ನೆ ಇಲ್ಲ. ಬರ್ತಂತೆ ಕಂಡಕ್ಟರ್ ಬರ್ತಾನೆ, ಟಿಕೆಟ್ ತಗೊಳ್ಳಿ ಅಂತಾನೆ, ಯಾತಕ್ಕೆ ಅಂತ ಕೇಳೋದು ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗೋದಿಲ್ವ ಅಂದ್ರೆ ಏನರ್ಥ ಇದಕ್ಕೆ? ಅದೆಲ್ಲ ಇಲ್ಲ. ಅವನು ಕೊಡಬೇಕು, ಇವ್ನು ದುಡ್ಡು ಕೊಡಬೇಕು, ನಿಯಮ ತಗೋ. ದುಡ್ಡು ಕೇಳಿ ತಗೋಬೇಕಾದ ಅವನ ಕೆಲಸ, ಕೇಳಿದ ಕೊಡಬೇಕಾದ ಇವನ ಕೆಲಸ ಕೂಡ ಹೌದು. ಅದು ಇಬ್ಬರಿಗೂ ಬೈಂಡಿಂಗ್ ಆನ್ ಐದಾರು ಪಾರ್ಟ್. ಆ ದೃಷ್ಟಿಯಿಂದ ಎಷ್ಟವ್ಯ ವಿವೇಚಿ ಮನಃ ಸಮಾಧಾಯ, ಮನಸ್ಸನ್ನು ಒಳ್ಳೆ ಗಟ್ಟಿ ಮಾಡಿಕೊಳ್ಳಿ, ದೃಢ ಮಾಡಿಕೊಳ್ಳಿ. ಅದಕ್ಕೆ ಸಂಕಲ್ಪ ಅಂತ ಕರೆದಿದ್ದ. ಈ ಭಗವದ್ಗೀತೆಯ ಕಾನ್ಸೆಪ್ಟೇ ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೆ ಸಂಕಲ್ಪ ಇಟ್ಟುಕೊಂಡು ಮಾಡಿ. ಆ ಸಂಕಲ್ಪದ ಮುಖ್ಯವಾದ ಭಾಗ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅಂತಾನೆ. ಸಂಧ್ಯಾ ವಂದನೆ ಮಾಡಿ, ದಾನ ಮಾಡಿ, ಧರ್ಮ ಮಾಡಿ, ಯಜ್ಞ ಮಾಡಿ, ಭೋಜನ ಮಾಡಿ, ಅದಕ್ಕೆಲ್ಲ ಆ ಕಾನ್ಸೆಪ್ಟ್ ಇರಲೇಬೇಕು. ಸಾತ್ವಿಕ, ಅದರ ಸಾತ್ವಿಕ ಯಜ್ಞ ಅಂತ ಕರೀತಾರೆ. ಆದರೆ ನೆಕ್ಸ್ಟ್ ಸ್ಟೆಪ್ ಬಂತು. ಅಭಿಸಂಧಾಯತು ಫಲಂ ದಂಭಾರ್ಥಮಪಿ ಚೈವಯತ್ ಕ್ರಿಯತೆ ಇಜ್ಜತೆ ಭರತ ಶ್ರೇಷ್ಠ ತಮ್ ಯಜ್ಞಂ ವಿಧಿ ರಾಜಸಂ. ಇದನ್ನು ಬಿಟ್ಟ, ಮೊದಲನೇದಾಗಿ ಫಲದ ಅಪೇಕ್ಷೆಯಿಂದಲೇ ಶುರು ಮಾಡಿದ. ಏನು ಫಲ ಉಂಟು ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳೋದಿಲ್ಲ ಅಂತ. ನೋಡಯ್ಯ ಎಷ್ಟಿದೆ ಗೊತ್ತಾ ಫಲ ಅಂತ ಕೇಳೋ, ಹಾಗಿದ್ರೆ ಹೇಳ್ತೇನೆ ತಕ್ಷಣ ತೆಗೆದುಬಿಟ್ಟ. ಯಾಕೆ ಫಲ ನೋಡಿ ಶುರು ಮಾಡ್ತಾರೆ, ಆ ತಕ್ಷಣ ರಾಜಸ ಕಾರ್ಯ ಒಂದು ಸ್ಟೆಪ್ ಇಮ್ಮಿಡಿಯೇಟ್ ಡೌನ್ ಆಗಿಬಿಡ್ತಾವೆ. ಮನೆ ಬಂದಿದ್ದಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದೆ, ಖುಷಿ ಆಗುತ್ತೆ, ಸಾಲ ಕೇಳಕ್ ಬಂದೆ, ಪಜೀತಾಯಿ ಬಿಡುತ್ತೆ. ಮೊದಲೇ ಹೇಳಿದ್ರೆ ಒಳಗೆ ಬಿಡ್ತಿದ್ದಿಲ್ಲ ಅಂತ, ಮೊದಲೇ ಹೇಳಿದ್ರೆ ಅಲ್ಲೇ ಕಳಿಸಿಬಿಡ್ತಿದ್ದೆ. ನಮ್ಮ ಮನಸ್ಸು ಇಮ್ಮಿಡಿಯೇಟ್ ಚೆನ್ನ, ನಮ್ದೇ ಹೇಗೆ ನಮ್ಮ ಬಗ್ಗೆ ಯಾರು ಏನಾರು ಫಲ ಕೇಳಲಿಕ್ಕೆ ಬಂದ್ರೆ ನಾವು ಹೇಗೆ ಬೇಜಾರು ಮಾಡ್ಕೋತೇವೋ, ದೇವತೆಗಳು ಬೇಜಾರು ಮಾಡ್ಕೋತಾರಾಗ. ಫಲ ಕೇಳಲಿಕ್ಕೆ ಅಂತ ನಾವು ಹೋಗ್ತೇವೆ, ಇವನು ಹಣೆ ಬರ ಇಷ್ಟೇ, ನಮ್ಮ ಭಕ್ತಿಗೋಸ್ಕರ ಬಂದಿಲ್ಲ, ಪ್ರೀತಿ ನಮ್ಮ ಮೇಲೆ ಇಲ್ಲ ಅವನಿಗೆ, ಈ ಫಲದ ಮೇಲೆ ಇದೆ ಅಂತ ಹೇಳಿ ಅವರಿಗೆ ಬೇಸರವಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಏಕ ಅವಕಾಶ ಯಾವುದೋ ಸಿಗೋದಿಲ್ಲ ಅವನಿಗೆ, ಯಾವುದೋ ಒಂದು ಸಾಮಾನ್ಯ ಫಲ ಸಿಗುತ್ತೆ, ಉತ್ತಮ ಫಲ ಸಿಗೋದಿಲ್ಲ. ಕೇಳಕ್ ಕೊಟ್ಟಿದ್ದು ಫಲ ಮಿಸ್ ಆಗೋದು ಅದೇನೆ. ಯಾವನು ಫಲ ಕೇಳೋದಿಲ್ಲ ಅವನಿಗೆ ಸಿಗೋ ಫಲ ಫಲ ಕೇಳಿದವನೇ ಸಿಗೋದಿಲ್ಲ, ಇದು ಶಾಸ್ತ್ರ ಹೇಳುತ್ತೆ. ಯಾವನು ಫಲವನ್ನ ಕೇಳೋದಿಲ್ಲ ಅವನಿಗೆ ಜಾಸ್ತಿ ಫಲ. ಸುಮ್ಮನೆ ಮನೆ ನೋಡ್ಕೊಂಡ್ ಬರ್ಲಿಕ್ಕೆ ಅಂತ ಹೋಗಿ ಊಟ ಹಾಕಿ ಕಳಿಸ್ತಾರೆ, ಊಟ ಹಾಕಿ ಮತ್ತೆ ಆಮೇಲೆ ತಾಂಬೂಲ ಕೊಟ್ಟು ಕಾಫಿ ಕೊಟ್ಟು ಕಳಿಸ್ತಾರೆ. ನೋಡ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಊಟಕ್ಕೆಂತ ಬಂದ್ರೆ ಕಾಫಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದು ವಾಪಸ್ ಕಳಿಸಿ ಬಿಡ್ತಾರೆ. ಈಗ ಊಟಕ್ಕೆಂತ ಬಂದ್ರೆ ಊಟನ ಗ್ಯಾರಂಟಿ ಇಲ್ಲ, ಸುಮ್ಮನೆ ನೋಡ್ಲಿಕ್ಕೆ ಬಂದ್ರೆ ಊಟನ ಗ್ಯಾರಂಟಿ. ಇದು ಆಶ್ಚರ್ಯ ನೋಡಿದರೆ ಮನುಷ್ಯನ ಸೈಕಾಲಜಿ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಆ ಗೀತೆಯ ಉಪದೇಶ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಮಾ ಫಲೇಶು ಕದಾಚನ, ಫಲ ಕೇಳಿ ಸಣ್ಣವರಾಗಬೇಡಿ ಅಂತ ಹೇಳುತ್ತಾರೆ. ಫಲ ಕೇಳಿ ಚಿಕ್ಕವರಾಗಬೇಡಿ, ಫಲ ಕೇಳಿದ್ರೆ ದೊಡ್ಡವರಾಗಿ. ಅದಕ್ಕೆ ರಾಜಸ ಜೀವಿ ಮಧ್ಯಕ್ಕೆ ಬಂದ್ಬಿಡ್ತಾನೆ. ದಂಭಾರ್ಥಮಪಿ ಚೈವಯತ್, ಕೆಲವರು ಯಜ್ಞ ಯಾತಕ್ಕೋಸ್ಕರ ಮಾಡ್ತಾರೆ ಗೊತ್ತೇನು, ಪ್ರತಿಷ್ಠೆ. ಓ ಏನ್ರಿ ಭಾರಿ ಸಮಾರಂಭ ಮಾಡಿಸ್ತಾರೆ ಇವರು, ತಪ್ಪದೇ ಊಟ ಹಾಕಿಸಿಬಿಡ್ತಾರೆ, ಎಷ್ಟು ಜನಕ್ಕೆ ಮಾಡಿಸ್ತಾರೆ, ಈ ಹೆಸರು ಬೇಕು ಅವರಿಗೆ, ಇನ್ನೇನು ಬೇಕಿಲ್ಲ. ಇಂಥದ್ದು ರಾಜಸ ಯಜ್ಞ ಇದು ಒಂದು, ಇಂಥವ್ರು ಬೇಕಾದ ಜನ ಸಿಗ್ತಾರೆ. ಇವತ್ತು ಎಷ್ಟೋ ಜನ ಮದುವೆಗಳು ಹಾಗಾಗಿರೋದೇ ಉಂಟು, ಯಾವುದೋ ಛತ್ರದಲ್ಲೇ ಮದುವೆ ಆಗಬೇಕು, ಯಾಕೆಂದ್ರೆ ಅವನು ದಂಭ. ಓ ಭಾರಿ ದೊಡ್ಡ ಮನುಷ್ಯ, ಅಲ್ಲೇ ಅದೇ ಹುಡುಕಿದ್ದಾರೆ ಅಂದಮೇಲೆ ಭಾರಿ ದೊಡ್ಡ ಮನುಷ್ಯ. ಅಲ್ಲಿ ಮಗಳ ಮದುವೆ ಮುಖ್ಯ ಅಲ್ಲ, ಅಲ್ಲಿ ಛತ್ರ ಭಾರಿ ಮುಖ್ಯ. ಆ ಥರ ಇರುತ್ತದೆ. ಪುಣ್ಯ ಬಂತು ಮುಖ್ಯ ಅಲ್ಲ, ಮಗಳ ಜೀವನ ಮುಖ್ಯ ಅಲ್ಲ ಅವನಿಗೆ, ಇದೇ ಮುಖ್ಯ. ಈ ಕಡೆ ಅವರಿಗೂ ಅಂತ ಪ್ರತಿಷ್ಠೆ, ಇವರಿಗೂ ಅಂತ ಪ್ರತಿಷ್ಠೆನೆ, ಅದೆಲ್ಲ ಇರಬಾರದು. ಅಕಸ್ಮಾತ್ ಒಳ್ಳೆ ಸಿಕ್ತೋ ಏನು ಯೋಚನೆ ಮಾಡಬೇಕಾಗಿಲ್ಲ, ಸಿಗಲೇಬೇಕು ಅನ್ನೋ ಹಠ ಇಟ್ಕೊಳ್ಳೋಕೆ ಹೋಗಬಾರ್ದು. ಮುಖ್ಯ ವಿವಾಹ ಸರಿಯಾಗಬೇಕು, ಒಳ್ಳೆ ವರ ಆಗಲಿ ಕನ್ಯೆ ಆಗಲಿ ಯೋಗ್ಯರಾಗಿರಬೇಕು, ಮತ್ತು ಒಳ್ಳೆ ರೀತಿಯಲ್ಲಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಡಿಬೇಕು, ಅದು ಮುಖ್ಯನೇ ಹೊರತು ಈ ಬೇರೆ ರೀತಿ ಬಂದು ಯೋಚನೆ ಮಾಡಿದ್ರೆ ತಪ್ಪಾಗುತ್ತದು. ದಂಭಾರ್ಥಮಪಿ ಚೈವಯತ್, ತುಂಬ ಜನ ಕರ್ಮ ಬಿಟ್ಟವರೇ ಜಾಸ್ತಿ ಮಾಡತಕ್ಕಂಥ ಜನ ಎಷ್ಟೋ ಜನಗಳಲ್ಲಿ ಈ ದಂಭಕ್ಕೋತ್ತರ ಮಾಡ ಸೋಗು ಸೋಗು ಅಂತೀವಲ್ಲ ಅದೇ ಸೋಗಿಗೋಸ್ಕರ ಮಾಡ್ತಾರೆ, ಭಾರಿ ದೊಡ್ಡವನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾನೆ. ದುರ್ಯೋಧನದ ಕಥೆ ಆಗಿದ್ದ ಹಾಗೇನೆ, ದುರ್ಯೋಧನ ಯಜ್ಞವನ್ನು ಮಾಡಿದ, ಅದಕ್ಕೆ ಪುಂಡರೀಕ ಯಾಗ ಅಂತ ಹೆಸರು. ಅದು ಸಣ್ಣ ಯಾಗ ಅಲ್ಲ, ಭಾರಿ ದೊಡ್ಡ ಯಾಗ ಅದು, ಎಷ್ಟೋದ್ರೆ ಆಲ್ಮೋಸ್ಟ್ ಈಕ್ವಲೆಂಟು ರಾಜಸೂಯ ಯಾಗ ಅದು. ಅವನು ಮಾಡಿದ, ಅವ್ರ ಉದ್ದೇಶ ಏನು ಗೊತ್ತೇನು, ಯಾಗ ಮಾಡಬೇಕು ಅಂತಲ್ಲ, ಪಾಂಡವರು ರಾಜಸೂಯ ಯಾಗ ಮಾಡಿದಾರಲ್ಲ ಅದಕ್ಕೆ ನಾನು ಒಂದು ಯಾಗ ಮಾಡಬೇಕು ಅಂತ ಶುರು ಮಾಡಿದೆ. ನಾನು ಒಂದು ಮಾಡಬೇಕಲ್ಲ, ಹುಡುಕಿದ ಒಂದು ಐಟಮ್ ಯಾವ್ದಾರು ಮಾಡಬೇಕಲ್ಲ ಅಂಥೇಳಿ ನಾನು ಪುಂಡರೀಕ ಯಾಗನೇ ಹುಡುಕಿದ, ಮ್ಯಾಚಿಂಗ್ ಆಗಬೇಕು, ಈಕ್ವಲ್ ಆಗಬೇಕು ಅಂತೇಳಿ. ಆಮೇಲೆ ಯೋಚನೆ, ನಾವು ನಮಗನ್ಸುತ್ತಾಗ ನೀವೇನು ಸುಮ್ಮನೆ ಬಯ್ಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಿ ಪಾಪ ದುರ್ಯೋಧನನ್ನ, ಯಾಕನ್ನು ಮಾಡಿದ ಅಂತ ಯಾಕೆ ಸಂತೋಷ ಪಡ್ಲಿಕ್ಕೆ ಬರೋದಿಲ್ಲ ಅಂತ ಕೇಳಿದರೆ ಅಲ್ಲಿ ಏನಾಯಿತು ನೋಡಿ ಅಂತ ಹೇಳಿದ್ದಾರೆ. ಮಾಡ್ತಿರೋದು ಪುಂಡರೀಕ ಯಾಗ, ಅದಕ್ಕೆ ಇನ್ವಿಟೇಷನ್ನು. ಪುಂಡರೀಕ ಯಾಗ ಅಂದ್ರೆ ಯಾರಿಗೆ ಗೊತ್ತೇನೋ, ವಿಷ್ಣುವಿನ ಯಾಗ ಅದು ಒಂದು. ಅದಕ್ಕೆ ಯಾರು ಇನ್ವಿಟೇಷನ್ ಇಲ್ಲ ಗೊತ್ತಾ, ಪುಂಡರೀಕಾಕ್ಷನಿಗೆ ಇನ್ವಿಟೇಷನ್ ಇಲ್ಲ, ವ್ಯವಸ್ಥೆ ಮಾಡಿ ಕೃಷ್ಣನಿಗೆ ಇನ್ವಿಟೇಷನ್ ಇಲ್ಲ, ಮುಗಿತಲ್ಲ ಕತೆ ಈಗ. ಅದು ದುಡ್ಡೋದ್ರೆ ಯಾತಕ್ಕೆ ಯಾಗ ಮಾಡಿದೆ ಅಂತ ಗೊತ್ತಾಯ್ತಲ್ಲ. ಕೃಷ್ಣ ಪಾಂಡವರು ಆಶ್ರಯಾಗ ಮಾಡಕ್ ಕೊಟ್ರು, ಮೊದಲು ಮಾಡಿದ್ರು ಕೃಷ್ಣನ್ ಕರೆದಿದ್ದು, ಕೃಷ್ಣ ನೀನು ಬರಬೇಕು, ನಾ ಮಾಡಬಹುದಾ ಮಾಡ್ತೀಯ, ನೀನು ಇದ್ದು ಮಾಡಿಸ್ಬೇಕು ನೋಡಿ. ಆ ಪಾಂಡವ ಕೃಷ್ಣ ಕೊನೆಗೆ ಮಾಡಿದ್ದೇನೆ ಅವರು ಅಗ್ರ ಪೂಜೆಯನ್ನು ಮಾಡಿ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ರು. ಪಾಂಡವರು ರಾಜ್ಯಾಗದ ಉದ್ದೇಶ ಪ್ರತಿಷ್ಠೆಯಾಗಿರಲಿಲ್ಲ, ಭಗವಂತನಿಗೆ ಗೌರವ ಸಲ್ಲಿಸಬೇಕು ಅಂತ ಕರ್ತವ್ಯ ಪ್ರಜ್ಞೆಯಾಗಿ. ಇವಂದು ಹಾಗಲ್ಲ, ಪುಂಡರೀಕ ಯಾಗ ಭಾರಿ ದೊಡ್ಡ ಯಾಗ, ಆದರೆ ಮಾಡಿದ್ದೆಲ್ಲ ಪುಂಡರೀಕಾಕ್ಷನನ್ನು ಬಿಟ್ಟು. ಇದೆಂಥ ಯಾಗ ನೋಡಿ, ಮತ್ತೆ ಯಾಕೆ ಮಾಡಿದ ಅಂದ್ರೆ ಅವನು ವೇದದಲ್ಲೂ ನಂಬಿಕೆ ಇಲ್ಲ, ದೇವರಲ್ಲೂ ನಂಬಿಕೆ ಇಲ್ಲ, ಆದರೆ ಮಾಡಿದ್ದ ಜಾತಕ್ಕೆ ಅಂದ್ರೆ ಓ ಪಾಂಡವರಂತ ಇವನು ಒಂದು ಮಾಡಿಬಿಟ್ಟ ಅಂತ ತೋರಿಸ್ಕೋಬೇಕಾಗಿ. ಇಂಥವ್ರು ತುಂಬಾ ಜನ ಸಿಗ್ತಾರೆ. ಇವತ್ತು 100ಕ್ಕೆ 99 ಪಾಲು ಜನ ಧರ್ಮ ಬಿಟ್ಟಿದ್ರೆ, ಮಾಡೋರಲ್ಲಿ 99 ಪಾಲು ಜನ ಧರ್ಮವನ್ನ ತೋರಿಕೆಗೆ ಮಾಡ್ತಾರೆ, ಬೂಟಾಟಿಕೆಗೆ ಮಾಡ್ತಾರೆ. ದಂಭ ಅಂದ್ರೆ ಒಂದೇ, ಬೂಟಾಟಿಕೆ ಅಂದ್ರೆ ಒಂದೇ. ದಂಭಾರ್ಥಮಪಿ ಚೈವಯ್ಯತೆ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ಅವರೆಷ್ಟು ದಕ್ಷಿಣೆ ಕೊಟ್ಟರು ಕೇಳ್ತಾರೆ, ನಾವು ಜಾಸ್ತಿನೇ ಕೊಡೋಣ, ಈಗ ಪುಣ್ಯ ಬರಲಿ ಅಂತಲ್ಲ, ಅವನಿಗಿಂತ ಜಾಸ್ತಿ ಮಾಡಿದೆ ಅಂತ ಅನ್ಸ್ಕೋಬೇಕು. ಕೆಲವರು ಇರ್ತಾರೆ ಕಂಬೈನ್, ಅವ್ರ ಉದ್ದೇಶನೇ ಫಸ್ಟ್ ಇಟ್ಟು ಅವರೇನು ಮಾಡಿದ್ರು ಅಂತಾನೆ ಬರ್ತ ಲೆಕ್ಕ. ಈಗ ತಾನೇನು ಮಾಡಬೇಕು ಯೋಚನೆ ಮಾಡೋದೇ ಇಲ್ಲ, ಆ ಥರನೇ ಥಿಂಕ್ ಮಾಡ್ತಾರೆ. ಅದನ್ನು ಕೇಳಿ ತಪ್ಪಲ್ಲ, ಆ ಉದ್ದೇಶ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ತಪ್ಪಲ್ಲ, ನಾನು ಭಾರಿ ದೊಡ್ಡವನ ತೋರಿಸೋ ಉದ್ದೇಶ ಇದ್ರೆ ತಪ್ಪು. ಕೆಲವರು ಕೇಳ್ಬಹುದು ಬೇಕಾದ್ರೆ, ಅಲ್ಲಿ ಅವ್ರೇನು ಮಾಡಿದ್ರು, ಅಷ್ಟು ಜನ ಊಟ ಕರೆದಿದ್ರಲ್ಲ, ಎಷ್ಟೆಷ್ಟು ಕೊಟ್ರು, 10-10 ರೂಪಾಯಿ ಕೊಟ್ರು, ಹಾಗಿದ್ರೆ ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರಿಗೆ ಅಷ್ಟು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪಾಪ, ನಾನು ಇನ್ನೂ ದೇವರು ಜಾಸ್ತಿ 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 ಕೊಟ್ಟಿದ್ದಾನಾದ್ರಿಂದ ನಾನು 20 ರೂಪಾಯಿ ಕೊಡ್ತೇನೆ. ಉದ್ದೇಶ ಅವನು ಬೀಟ್ ಮಾಡಬೇಕಲ್ಲ, ದೇವರು ಹೆಚ್ಚು ಪ್ರೀತನಾಗಲಿ ಅಷ್ಟೇ ಹೊರತು ಬೇರೆ ಅಲ್ಲ. ಆದ್ರೆ ಉದ್ದೇಶ ಆಗಲಿ ಅವನಿಗೆ, ಏನಾದರೂ ಮಾಡಿ ಅವನು ಮೀರಿಸ್ಬೇಕು, ಅವನು ನನ್ನ ಮುಂದೆ ಅವನೇನೋ ಅಲ್ಲ ಅಂತ ಅನಿಸ್ಬೇಕು. ಈ ಭಾವನೆ ಯಾವ ಕಾಲಕ್ಕೂ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ದ. ಅದು ರಾಜಸ ಯಜ್ಞ ಒಳ್ಳೆ ಯಜ್ಞ ಅಲ್ಲ. ಆದ್ದರಿಂದ ಯುಜ್ಯತೆ ಭರತ ಶ್ರೇಷ್ಠ ತಮ್ಯಜ್ಞಂ ರಾಜಸಂ ಸುಸ್ಮೃತಂ. ಆ ಯಜ್ಞವನ್ನ ರಾಜಸಂ ವಿದುಹು, ರಾಜಸ ಯಜ್ಞ ಅಂತ ಕರೀತಾರೆ. ಅದು ಮಧ್ಯದ್ದು, ಮಧ್ಯದೊಂದು ಕರೆಕ್ಟ್ ತಕ್ಷಣ ಏನ್ ಮಿಸ್ ಆಗುತ್ತೆ ಗೊತ್ತಾ, ಅದಕ್ಕೆ ಮೋಕ್ಷದ ಕನಸು ಕಾಣಬೇಡಿ, ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿಬಿಡ್ತ. ರಾಜಸದ ಕಾನ್ಸೆಪ್ಟ್ ಬಂತು, ಮೋಕ್ಷದ ಕನಸು ಅದಕ್ಕಿಲ್ಲ. ಹಬ್ಬಬ್ಬ ಅಂದ್ರೆ ಸ್ವರ್ಗ ಸಿಗುತ್ತೆ ಅಷ್ಟೇ, ಅದ್ರ ಮೇಲೆ ಸಿಗೋದಿಲ್ಲ. ಯಾವಾಗ ಫಲ ಬಿಟ್ಟು ಬಿಡ್ತಾನೋ ಆಗ ಮೋಕ್ಷಕ್ಕೆ ಫಸ್ಟ್ ಸ್ಟೆಪ್ ಅದೇ. ಫಲದ ಅಪೇಕ್ಷೆ ಒಂದು ಬಿಡಲಿಲ್ಲ ಅಂದ್ರೆ ನೀವು ಕೋಟಿ ಕೋಟಿ ರೂಪಾಯಿ ದಾನ ಮಾಡಿಬೇಕಾದ್ರೆ ಅವನಿಗೆ ಮೋಕ್ಷದ ಆಸೆ ಕನಸಿನಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಇದು ನಿಜವಾದ ಶಾಸ್ತ್ರದ ಸಂದೇಶ. ಆಚಾರ್ಯರು ಅದನ್ನು ಒತ್ತಿ ಒತ್ತಿ ಮಾತನ್ನು ಹೇಳುತ್ತಾರೆ. ಅದು ಸಾತ್ವಿಕ, ಇದು ರಾಜಸ, ಇನ್ನು ಕೊನೆಯದಿದೆ ಅದು ತಾಮಸ. ನೋಡಿ, ಪಾಂಡವರು ಆಚೆಯಾಗ ಮಾಡಿದರು, ವಿಶ್ವದ ಸಮ್ರಾಟರಾದ, ಅವರ ಹೆಸರು ಹೇಳಿದ್ರೆ ಪುಣ್ಯ ಬರುತ್ತೆ ನಮಗೆ. ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ಮೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರಿ ಸುತೌ ಕಥಯತಾಂ ನಭವಂತಿ ರೋಗಾಹ. ಅಂಥ ವರ್ಚಸ್ಸು ಅವರಿಗೆ ಬಂತು. ಅದೇ ದುರ್ಯೋಧನ ಯಜ್ಞ ಮಾಡಿದ. ಆ ಏನಾಯ್ತು ಗೊತ್ತೇನು, ಯಜ್ಞ ಮಾಡಿ ತುಂಬ ದಿವಸ ಆಗಿಲ್ಲ, ಒಂದು ವರ್ಷದೊಳಗೆ ಅವನ ವಂಶ ನಿರ್ವಂಶವಾಗೋಯ್ತು. ಈ ಹೆಸರು ಹೇಳೋದಕ್ಕೂ ಒಂದು ಚಿಕ್ಕ ಕುಡಿ ಬದುಕಿಲ್ಲ, ಸರ್ವನಾಶವಾಗೋಯ್ತು. ಯಾತಕ್ಕೆ, ಅವನ ಉದ್ದೇಶ ಒಳ್ಳೇದಾಗಿದ್ದಿಲ್ಲ, ಆದ್ದರಿಂದ ಅವನಿಗೆ ದುಷ್ಫಲವೇ ಗಂಟು ಬಿತ್ತು ಹೊರತು ಯಾವ ಸತ್ಫಲವೂ ಸಿಗಲಿಲ್ಲ. ಅದೇ ಪಾಂಡವರ ವೈಭವ ಎಂಥದ್ದು, ಇವನ ರೀತಿ ಎಂಥದ್ದು. ಪುಣ್ಯದಕ್ಕೆ ಯಾರು ದುರ್ಯೋಧನ ಹೆಸರಿ ಪುಣ್ಯ ಬರುತ್ತೆ ಅಂತ ಇವತ್ತು ಯಾರು ಅನ್ನೋದಿಲ್ಲ. ಪುಣ್ಯಕ್ಕೆ ಆ ದುಷ್ಟರು ಕೂಡ ದುರ್ಯೋಧನ ಅಂತ ಹೆಸರಿಟ್ಟು ಸಿಗೋದು ಭಾರಿ ಕಷ್ಟ ಇವತ್ತು. ಯಾಕೆಂದ್ರೆ ಎಷ್ಟು ಅನ್ಪಾಪುಲರ್ ಅವನು ಅಂತ ಕೇಳಿದರೆ, ಅವನ ವ್ಯಕ್ತಿತ್ವ ಅಂದ್ರೆ ಎಂಥವನು ಅವನ ಪರ ಅಡ್ವೊಕೇಟ್ ಮಾಡೋದು ಭಾರಿ ಕಷ್ಟ.